रसा धामना स्वेन सदा निरस्त गुहकम सत्यम परम धीमहि श्री गुरुभ्यो नमः हरि ओम। ವೇದಿಕೆಯಲ್ಲಿ ಆಸೀನರಾದ ಯತಿದ್ವಯರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಭಾಗವತದ ಮುಂದಿನ ಕಥಾ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಶ್ರೀಕೃಷ್ಣ ಎಲ್ಲರ ಮನೆಗೂ ಹೋಗ್ತಾ ಇದ್ದಾನೆ. ಅವರವರ ಮನೆಯಲ್ಲಿರತಕ್ಕಂಥ ಹಾಲು ಮೊಸರು ಎಲ್ಲವನ್ನ ಕದ್ದು ತಗೊಳ್ತಾ ಇದ್ದಾನೆ ಅಂತ ಕಥಾ ಪ್ರಸಂಗ ಬಂತು. ಇದು ದೋಷವೋ ಅಲ್ಲವೋ ಅಂತ ಪ್ರಶ್ನೆ ಬಂದಾಗ ಕೃಷ್ಣ, ನಾನು ಕದ್ದಿಲ್ಲ ತಿಂದಿಲ್ಲ ಅಂತ ಎರಡೂ ಉತ್ತರ ಕೊಡ್ತಾನೆ. ಕದ್ದು ತಿನ್ನೋದಿಲ್ಲ, ಯಾಕೆ ಜಗತ್ತಿನಲ್ಲಿರುವಂತಹ ಎಲ್ಲವೂ ಕೂಡ ನನ್ನದೇ ಆದಾಗ ನನ್ನ ವಸ್ತುವನ್ನು ನಾನು ಕದಿಯೋ ಪ್ರಸಂಗವೇ ಇಲ್ಲ. ಇನ್ನ ಎರಡನೆಯದೇನಯ್ಯ ಅಂದರೆ ತಿಂದಿಲ್ಲ ಅಂತ ಉತ್ತರ. ಈ ಪಾರ್ಥಿವ ಪದಾರ್ಥಗಳನ್ನ ಅಂದರೆ ಈ ಹೊರಗೆ ಕಾಣತಕ್ಕ ಪದಾರ್ಥಗಳು ಯಾವುದೂ ಭಗವಂತ ಸ್ವೀಕಾರ ಮಾಡದು. ಭಗವಂತ ಸ್ವೀಕಾರ ಮಾಡೋದೇ ತನ್ನ ಸ್ವಾಖ್ಯ ರಸವನ್ನು ಸ್ವೀಕಾರ ಮಾಡುತ್ತಾನೆ. ಆದ್ದರಿಂದ ಆ ಗೋಪ ಗೋಪಿ ಜನರು ಯಾರ್ಯಾರು ತಮ್ಮ ಮನೆಗಳಲ್ಲಿ ಇಟ್ಟುಕೊಂಡಿದ್ರು ಹಾಲು ಮೊಸರು ಎಲ್ಲ, ಅದನ್ನು ಸ್ವೀಕಾರ ಮಾಡಲಿಲ್ಲ. ಅದರೊಳಗಿರತಕ್ಕಂಥ ನನ್ನ ರೂಪ ಸ್ವೀಕಾರ ಮಾಡಿದೆ ಅಂತ ಹೇಳಿದಷ್ಟೇ ಹೊರತು ಆತ ಎಂದೂ ಯಾವಾಗಲೂ ಕೂಡ ಪದಾರ್ಥವನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಭಗವಂತನಿಗೆ ಈ ಕದ್ದು ತಿಂದ ದೋಷ ಇಲ್ಲ. ಸರಿ, ಆದ್ರೆ ಭಗವಂತ ಹೀಗ್ಯಾಕೆ ಮಾಡಿದ ಅಂತ ಹೇಳಿದರೆ ಅವರವರ ಮನಸ್ಸಿನಲ್ಲಿ ದೇವರು ಯದ್ಯಪಿ ಕದ್ದಿಲ್ಲ, ಆದರೆ ಅವರಿಗೆ ನಮ್ಮ ವಸ್ತು ದೇವ ಕದ್ದ ಅಂತ ಅವರ ತಲೆಯಲ್ಲಿ ಭಾವನೆ ಬಂತು. ಅದರಿಂದ ಏನು ಪ್ರಯೋಜನ ಆಯಿತು ಅಂದರೆ ನಮ್ಮ ವಸ್ತು ಇನ್ನೊಬ್ಬರು ಕದ್ದು ತಗೊಂಡು ಹೋಗಿದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ವಸ್ತು ಇನ್ನೊಬ್ಬರು ತಗೊಂಡು ಹೋದರೆ ನಮ್ಮನ್ನು ಕೇಳದಂತೆ ಏನಾಗುತ್ತೆ? ನಾವೇ ಒಬ್ಬರಿಗೆ ಒಂದು ವಸ್ತು ಕೊಟ್ಟರೆ ಆ ವಸ್ತುವಿನಷ್ಟು ಪಾಪ ನಮ್ಮದು ಅವರಿಗೆ ಹೋಗುತ್ತೆ. ಅದೇ ದಾನದಲ್ಲಿ ವಿಶೇಷ. ನಾನಾ ಮೃತ್ಯುಂಜಯ ಹೋಮ ಅದು ಎಲ್ಲ ಹೇಳುತ್ತಾರೆ. ಅಪಮೃತ್ಯು ದೋಷ ಇದೆ, ಕಂಟಕ ದೋಷ ಇದೆ, ಪರಿಹಾರ ಆಗಬೇಕು ಅಂದಾಗ ಪುರೋಹಿತರು ಜ್ಯೋತಿಷ್ಕರು ಹೇಳೋದಿದೆ. ನಿಮ್ಮ ಅಪಮೃತ್ಯುವಿನ ದೋಷಕ್ಕೆ ತಕ್ಕಂತಹ ಪಾಪ ಕೂತಿದೆ, ಆ ಪಾಪ ಹೋಗಬೇಕಾದರೆ ಒಂದಿಷ್ಟು ಹೋಮ ಮಾಡಿ ಎಲ್ಲರಿಗೂ ಅಪಾಪವನ್ನು ಹಂಚಿಬಿಡಿ ಅಂತ ಹೇಳ್ತಾರೆ. ಆ ಮಾತು ಹೇಳಲ್ಲ, ಹೋಮ ಮಾಡಿ ಅಂತ ಹೇಳ್ತಾರಷ್ಟೇ. ಬಂದವರಿಗೆಲ್ಲ ದಾನ ಧರ್ಮ ಅನ್ನ ಅನ್ನದಾನ ಈ ಮಾಡೋದ್ರಿಂದ ಇವರಿಗೇನು ಪಾಪ ಕೂತಿದೆ ಅದು ಹಂಚಿ ಹೋಗುತ್ತೆ, ಎಲ್ಲರಿಗೂ ಹಂಚಿ ಹೋಗುತ್ತೆ. ಆ ರೀತಿಯಲ್ಲಿ ಒಂದು ಪದಾರ್ಥವನ್ನು ದಾನ ಕೊಟ್ಟಾಗ ಆ ಪದಾರ್ಥದಷ್ಟೇ ಪಾಪ ಇನ್ನೊಬ್ಬರಿಗೆ ಹೋಗುತ್ತೆ. ಅದೇ ಪದಾರ್ಥವನ್ನ ನಾವು ಬೇಡಿ ತಗೊಂಡಾಗ ಪದಾರ್ಥಕ್ಕೆ ಎರಡು ಪಟ್ಟು ಪಾಪ ನಮಗೆ ಬರುತ್ತೆ. ಹಾಗೆ ಪದಾರ್ಥವನ್ನ ಕೇಳದೆ ತಗೊಂಡಾಗ ಆ ಪದಾರ್ಥ ಎಷ್ಟಿರುತ್ತೋ ಅದಕ್ಕೆ ಹತ್ತು ಪಟ್ಟು ಪಾಪ ತಗೊಂಡವರಿಗೆ ಬರುತ್ತೆ. ಭಗವಂತ ನೋಡಿದ, ನಾನು ಯದ್ಯಪಿ ಈ ವಸ್ತುಗಳೆಲ್ಲ ನನ್ನದೇ, ತಗೊಂಡರೆ ದೋಷ ಇಲ್ಲ, ಆದರೆ ಅವರ ಪಾಪ ತೆಗೆಯಬೇಕಾಗಿದೆ. ಅವರ ತಲೆಯಲ್ಲಿ ನನ್ನ ವಸ್ತು ಕೃಷ್ಣ ಕದ್ದ ಅಂತ ಭಾವನೆ ಬರ್ತಾ ಇದೆ. ಅದನ್ನ ಬಳಸಿಕೊಂಡ ಭಗವಂತ ಅವರ ಹೃದಯದಲ್ಲಿ ತುಂಬಿದ ಪಾಪವನ್ನೆಲ್ಲ ಕದ್ದು ಕದ್ದು ತೆಗೆಯುತ್ತಾ ಇದ್ದಾನೆ. ಯದ್ಯಪಿ ಮನೆಯಲ್ಲಿ ಒಂದು ಹತ್ತೋ ಐದೋ ಆಕಳಿದ್ದವರೇ ಬೇರೆಯವರಿಗೆ ಹಾಲು ಮಾರದೆ ಮನೆಯಲ್ಲೇ ಬಳಸಿಕೊಂಡ್ರೆ ಅವರಿಗೆ ಸಾಕಾಗಿರುತ್ತೆ. ನೋಡಿ ನೋಡಿ ಕೆನೆ ಮೊಸರು ಹಾಲೆಲ್ಲ ಯಾರು ತಿನ್ನಲಿಕ್ಕೂ ಅಷ್ಟು ಆಸಕ್ತಿ ತೋರಿಸಲ್ಲ. ಅಂತಹದ್ದು ನಂದಗೋಪನ ಮನೆಯಲ್ಲಿ ಒಂದಲ್ಲ ಎರಡಲ್ಲ, ಹರಿವಂಶ ಹೇಳುತ್ತೆ 500,000 ಆಕಳಿತ್ತು. 500,000 ಆಕಳಿದ್ದರೆ ಆ ನಂದಗೋಪನ ಮನೆಯಲ್ಲಿ ಹಾಲು ಮೊಸರಿನ ಸಂಪತ್ತು ಹೇಗಿರಬೇಕು? ಕೃಷ್ಣನಿಗೆ ಯಾರು ಒಂದು 10-5 ಆಕಳಿಟ್ಟುಕೊಂಡಂತ ಈ ಮಿಕ್ಕ ಗೋಪರ ಮನೆಯಲ್ಲಿ ಕದ್ದು ತಿನ್ನಬೇಕಾದ ಅವಶ್ಯಕತೆ ಇರುತ್ತೋ? ಇಲ್ಲ. ಈಗ ಮನೆಯಲ್ಲಿ ನಾವು ಹೊಟ್ಟೆ ತುಂಬಾ ಅನ್ನ ಊಟ ಮಾಡಿದ್ದಾಯ್ತು, ಹುಗ್ಗಿ ಅನ್ನ ಎಲ್ಲ, ಇನ್ನೊಬ್ಬರೇನೋ ಚೂರು ಹುಗ್ಗಿ ಮಾಡಿಕೊಂಡು ಊಟ ಮಾಡಲಿಕ್ಕೆ ಇಟ್ಟುಕೊಂಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿದವ ಅದನ್ನ ಕದ್ದು ತಿನ್ನುವ ಪ್ರಸಕ್ತಿ ಇರುತ್ತೋ? ಇರೋದೇ ಇಲ್ಲ. ಹಾಗಾದರೆ ಭಗವಂತ ಅಲ್ಲಿ ಮಾಡಿದ್ದು ಅವರ ಪಾಪವನ್ನ ತೆಗೆಯುವಂತ ಆಲೋಚನೆ. ನಾನಾ ರೀತಿಯಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರು ಕೂಡ ಕೃಷ್ಣನಿಗೆ ಆ ಪದಾರ್ಥ ಸಿಗಬಾರದು ಅಂತ ಬಚ್ಚಿಡುತ್ತಾ ಇದ್ದಾರೆ. ಕೃಷ್ಣ ನಾನಾ ರೀತಿಯಾದ ಕಳ್ಳತನದ ಉಪಾಯವನ್ನು ಮಾಡುತ್ತಾ ಇದ್ದಾನೆ. ಸ್ಥೇಯ ಯೋಗೈಹಿ ನಾನಾ ರೀತಿಯಾದ ಕಳ್ಳತನವನ್ನು ಮಾಡುತ್ತಾ ಇದ್ದಾನೆ. ಪೀಠಕ ಉಲೂಕಲಾದ್ಯೈಹಿ ಅವರ ಮನೆಗೆ ಹೋಗ್ತಾನೆ, ಅಲ್ಲಿರುವ ಒರಳು ಎಲ್ಲ ಹಾಕ್ತಾನೆ, ಒಂದರ ಮೇಲೊಂದು ಹಾಕಿ ಮೇಲಕ್ಕೆ ಹೋಗಿ ಆ ಪದಾರ್ಥವನ್ನು ತೆಗೆದು ತಾನು ಸ್ವೀಕಾರ ಮಾಡುತ್ತಾ ಇದ್ದಾನೆ. ಇಲ್ಲಿ ಹೇಳ್ತಾರೆ ಭಗವಂತ ಇನ್ನೊಬ್ಬರ ಮನೆಯಲ್ಲಿರುವ ಪದಾರ್ಥಕ್ಕೆ ಕೈ ಯಾಕೆ ಹಾಕಿದ ಅಂದ್ರೆ, ಇಲ್ಲಿ ಹೇಳುತ್ತಾರೆ ನೀವು ನನಗಾಗಿ ನಾನು ಕೊಟ್ಟ ಪದಾರ್ಥ ನನಗೆ ಕೊಡದೆ ಬಚ್ಚಿಟ್ಟುಕೊಂಡರೆ ನಿಮಗೆ ನಾನು ಉಳಿಸಲ್ಲ ಅಂತ ಭಗವಂತ ತೋರಿಕೊಡುತ್ತಾ ಇದ್ದಾನೆ. ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ದಾಸರಾಯರು ಅದಕ್ಕೆ ಹೇಳುತ್ತಾರೆ ಭಗವಂತ ಕೊಟ್ಟ ಸ್ವತ್ತನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತನಿಗೆ ಇಲ್ಲ ಅಂತ ಬಚ್ಚಿಟ್ಟುಕೊಂಡರೆ ಭಗವಂತ ಆ ಹಾಲು ಮೊಸರು ಬೆಣ್ಣೆ ಎಲ್ಲವನ್ನ ತೆಗೆದ, ತಾನು ತಿಂದ, ಮಿಕ್ಕ ಹುಡುಗರಿಗೆ ಕೊಟ್ಟ, ಕೊನೆಗೆ ಮರ್ಕಾನ್ ಭಕ್ಷತಿ ಬೆಕ್ಕುಗಳಿಗೂ ಹಾಕಿದ, ಎಲ್ಲದಕ್ಕೂ ತಿನಿಸಿದ, ಕೊನೆಗೆ ಒಡೆದ, ಕಡೆಗೆ ಚೆಲ್ಲಿಯೇ ಹೋಗ್ತಾ ಇದ್ದ. ಇನ್ನ ಅವರವರ ಮಕ್ಕಳು ಮಳಕೊಂಡಿದ್ರೆ ಅವರನ್ನ ಚೂಟಿ ಹೋಗ್ತಾ ಇದ್ದಾನಂತೆ. ವತ್ಸಾನ್ ಮುಂಚನ್ ಅಸಮಯ, ಕಾಲವಲ್ಲದ ಕಾಲದಲ್ಲಿ ಅವರ ಕರುಗಳನ್ನೆಲ್ಲ ಬಿಟ್ಟು ಆಕಳ ಹಾಲೆಲ್ಲ ಕುಡಿಯುವಂತೆ ಮಾಡಿ ಕೊನೆಗೆ ಅವರಿಗೂ ಒಂದು ತೊಟ್ಟು ಹಾಲು ಇಲ್ಲದೆ ಮಾಡುತ್ತಾ ಇದ್ದಾರೆ. ಇದೆಲ್ಲ ಯಾಕೆ ಮಾಡಿದ ಅಂದ್ರೆ ತನ್ನದೇ ಆದ ಒಂದು ಚರ್ಯೆಯಿಂದ ಅವರ ಮನಸ್ಸಿನ ಮೇಲೆ ಮುದ್ರೆ ಹಾಕ್ತಾ ಇದ್ದಾನೆ ಕೃಷ್ಣ. ಅನೇಕ ರೀತಿಯಲ್ಲಿ ತನ್ನ ಚೇಷ್ಟೆಗಳನ್ನ ತೋರುತ್ತಾ ಇದ್ದಾನೆ. ಆದರೆ ಇದೆಂಥದ್ದು ಅಂತ ಶುಕಮಹರ್ಷಿಗಳು ವರ್ಣನೆ ಮಾಡುತ್ತಾರೆ. ಜ್ಞಾನದಿಂದ ಧ್ಯಾನ ಯೋಗದಿಂದ ಕೃಷ್ಣ ಮಾಡಿದ ಈ ಚರ್ಯೆಗಳನ್ನೆಲ್ಲ ಋಷಿ ಮುನಿಗಳು ಏಕಾಂತದಲ್ಲಿ ಉಪಾಸನೆ ಮಾಡುತ್ತಾರೆ. ಅವನ ಒಂದೊಂದು ನಡೆ ನುಡಿ ತಿಳಿದವರಿಗೆ ಅದ್ಭುತವಾದ ಉಪದೇಶ ಆಗ್ತಾ ಇದೆ. ಆದ್ದರಿಂದ ಅವ ತನ್ನನ್ನೇ ನೋಡತಕ್ಕಂಥ ಧ್ಯಾನ ದೃಷ್ಟಿಯಿಂದ ನೋಡತಕ್ಕಂಥ ಋಷಿ ಮುನಿಗಳಿಗೆ ಪಾಠವಾಗಲಿ ಅಂತ ದೇವತೆಗಳಿಗೆ ಎಲ್ಲರಿಗೂ ಕೂಡ ತನ್ನ ಅದ್ಭುತವಾದ ವಿನ್ಯಾಸದಿಂದಲೇನೆ ಉಪದೇಶವನ್ನ ಕೊಡಲಿಕ್ಕೆ ಭಗವಂತ ಶುರು ಮಾಡಿದ. ತದನಂತರ ಯಶೋಧಾದೇವಿ ಕೃಷ್ಣನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಹಾಲು ಕೊಡ್ತಾ ಇದ್ದಾಳೆ. ಹಾಲು ಕೊಡುವಂತಹ ಪ್ರಸಂಗದಲ್ಲಿ ಹಾಲು ಉಕ್ಕಿ ಬರ್ತಾ ಇದೆ ಎದುರಿಗೆ. ತಾನು ಹಾಲು ಕಾಸಲಿಕ್ಕಿಟ್ಟಿದ್ರೆ ಹಾಲು ಉಕ್ಕಿ ಬರ್ತಾ ಇದ್ದರೆ ಕೃಷ್ಣನನ್ನ ಹಾಲು ಕುಡಿಯುವ ಕೃಷ್ಣನನ್ನ ಕಳಗಿಟ್ಟು ಆ ಹಾಲಿಗಾಗಿ ಓಡುತ್ತಾ ಇದ್ದಾಳೆ. ಕೃಷ್ಣನಿಗೆ ತುಂಬಾ ಸಿಟ್ಟು ಬಂತಂತೆ. ಹೇಳುತ್ತಾ ಇದ್ದಾರೆ ನನಗಿಂತ ಪದಾರ್ಥ ಜಾಸ್ತಿ ಆಯಿತು. ಅದಕ್ಕೆ ಹೇಳುತ್ತಾ ಇದ್ದಾರೆ ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅಂತ ಹೇಳುತ್ತಾರೆ. ನಮ್ಮ ಸುತ್ತ ಇರುವ ಪದಾರ್ಥಗಳಿಗಿಂತ, ನಮ್ಮವರಿಗಿಂತ, ನಮ್ಮೇಲಿಕ್ಕಿಂತ ನಾವು ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಅವನಿಗಾಗಿ ಎಲ್ಲವನ್ನೂ ಬಿಡಲಿಕ್ಕೆ ಸಿದ್ಧರಾಗಬೇಕು ಅಂದಾಗ ಪದಾರ್ಥಕ್ಕಾಗಿ ಅವನನ್ನು ಬಿಟ್ಟು ಹೋಗುವ ಪ್ರಸಂಗ ಬಂದರೆ ಅದೆಂಥ ಪರಿಸ್ಥಿತಿ. ಕೃಷ್ಣ ನೋಡಿದ, ಕಲ್ಲನ್ನ ತೆಗೆದ, ಪಾಂಡವನ್ನ ಒಡೆದೇ ಬಿಟ್ಟ, ತೋರಿಕೊಟ್ರು ದೇವರನ್ನ ಬಿಟ್ಟು ಪದಾರ್ಥಕ್ಕೆ ಹೋದರೆ ಪದಾರ್ಥ ಉಳಿಯಲ್ಲ, ದೇವರು ಸಿಗಲ್ಲ ಅಂತ ತೋರಿಕೊಡ್ತಾ ಇದ್ದಾರೆ. ತದನಂತರ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಕೃಷ್ಣನ ಮೇಲೆ ದೂರು ತುಂಬಾ ಕೊಡ್ತಾ ಇದ್ದಾರೆ. ಇವ ನಾವು ಒಳಗೆ ಎಲ್ಲೋ ಕತ್ತಲ ಕೋಣೆಯಲ್ಲಿ ಬಚ್ಚಿಟ್ರು ಕೂಡ ಅಲ್ಲಿಗೆ ಬರ್ತಾನೆ, ಕಣ್ಣನ್ನೇ ದೀಪವಾಗಿ ಮಾಡಿಕೊಂಡು ತಿಂದು ಬಿಡುತ್ತಾನೆ. ಎಷ್ಟು ಎತ್ತರ ಕಟ್ಟಿದ್ರು ಕೂಡ ಎತ್ತರ ಬೆಳೆಯುತ್ತಾನೆ. ಒಬ್ಬ ಗೋಪಿ ಹೇಳುತ್ತಾಳೆ, ನಾ ಹಿಂದಿನಿಂದ ಬಂದು ಹಿಡಿಯಬೇಕು ಅಂತ ಶಬ್ದವಿಲ್ಲದೆ ಬಂದರೆ ಮುಂದೆ ತಿರುಗಿಕೊಂಡು ಹಿಂದೆ ತಿರುಗದೇನೆ ಬಾ ಅಂತ ಕರೀತಾನೆ. ಅವನಿಗೆ ಬೆನ್ನಿಗೇನಾದ್ರೂ ಕಣ್ಣಿದೆಯಾ ಅಂತ ಕೇಳುತ್ತಾಳೆ. ವಾದರಾಜರು ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಅಂದರೆ ಅವನ ಪ್ರತಿಯೊಂದು ಅವಯವದ ಕೆಲಸ ಮಾಡುತ್ತೆ. ಸರ್ವತಃ ಪ್ರಾಣಿಪದಾಭ್ಯಾಮ ಅಂತ ಭಗವಂತ ಪ್ರತಿಯೊಂದು ಅವಯವದಿಂದ ಪ್ರತಿಯೊಂದು ಅವಯವದ ಕೆಲಸವೂ ಮಾಡುತ್ತಾನೆ. ಆ ಒಳ್ಳೆ ಒಳ್ಳೆ ತನ್ನ ಗುಣಗಳನ್ನು ಭಗವಂತ ಪ್ರಕಟ ಮಾಡುತ್ತಾ ಬಂದ. ಆ ರೀತಿಯಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಸೇರಿಕೊಂಡು ಯಶೋಧಾದೇವಿಗೆ ದೂರು ಕೊಡ್ತಾ ಇದ್ದಾರೆ, ನಿನ್ನ ಮಗ ತುಂಬಾ ಗಲಾಟೆ ಮಾಡುತ್ತಾ ಇದ್ದಾನೆ, ನಮ್ಮನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ಲ, ತುಂಬಾ ದೂರು ಕೊಟ್ರು. ಸರಿ, ಕೃಷ್ಣನನ್ನ ದಂಡದಿಂದ ಹೆದರಿಸಿ ಅವನನ್ನ ಕಟ್ಟಿ ಹಾಕಬೇಕು ಅಂತ ಹಿಡ್ಕೊಳ್ಳಿಕ್ಕೆ ಹೊರಡ್ತಾಳೆ, ಸಿಗೋದೇ ಇಲ್ಲ. ಹೇಳ್ತಾರೆ, ನಾನಾಗಿ ಸಿಗಬೇಕಷ್ಟೇ ಹೊರತು ನೀವಾಗಿ ಪ್ರಯತ್ನ ಪಟ್ಟರೆ ಸಿಗೋ ನಾನಲ್ಲ ಅಂತ ಭಗವಂತ ತೋರಿಕೊಡ್ತ. ಸರಿಯಪ್ಪ, ನೀನು ಸಿಗಲ್ಲ ಅಂತ ತಾನು ಸುಸ್ತಾಗಿ ಕೂತಾಗ ತಾನೇ ಬಂದು ಸಿಕ್ಕ. ಅದಕ್ಕೆ ಹೇಳುತ್ತಾರೆ, ಭಗವಂತ ನಮಗೆ ಸಿಗಬೇಕಾದರೆ ಭಗವಂತನ ಶರಣಾಗತಿ ಪ್ರಧಾನ. ದೇವ ತಾನಾಗಿ ಸಿಗಬೇಕಷ್ಟೇ ಹೊರತು ನಾವು ನೀನು ಸಿಗುತ್ತೀಯಾ ಇಲ್ಲ ಅಂದ್ರೆ ಸರ್ವಥಾ ಭಗವಂತ ಸಿಗೋದಿಲ್ಲ. ಆ ರೀತಿಯಲ್ಲಿ ಕೃಷ್ಣ ಸಿಕ್ಕ. ಕೃಷ್ಣನನ್ನ ಕಟ್ಟಲಿಕ್ಕೆ ಪ್ರಯತ್ನ, ಹಗ್ಗಗಳಿಂದ ಕೃಷ್ಣನ ಕಟ್ಟಲಿಕ್ಕೆ ನೋಡ್ತಾಳೆ. ಒಂದು ಹಗ್ಗ ತರ್ತಾಳೆ, ಇರೋದೇ ಚಿಕ್ಕ ಸೊಂಟ, ಅದಕ್ಕೆ ಒಂದು ಹಗ್ಗ ಸಾಕಾಗುತ್ತೆ ಕಟ್ಟಲಿಕ್ಕೆ ನೋಡ್ತಾಳೆ. ಆ ಕಟ್ಟುವಾಗ ಬಂದದ್ದಿಷ್ಟೆ, ನಾ ಕಟ್ಟುತ್ತೇನೆ, ನಾನು ಕಟ್ಟಬಲ್ಲೆ. ಇದನ್ನೇ ಷೋಡಶಿಯಲ್ಲಿ ಹೇಳುತ್ತಾರೆ. ಬಂಧಕ ಪ್ರಕರಣದಲ್ಲಿ ನಮ್ಮ ಜೀವನದಲ್ಲಿ ಜೀವನಿಗೆ ಭಗವಂತ ಲಿಂಗದೇಹ ಮೊದಲೇ ಇತ್ತು, ನಂತರ ಅನಿರುದ್ಧ ದೇಹ, ಸ್ಥೂಲ ದೇಹ ಎಲ್ಲಾ ಕೊಟ್ಟ. ಅಷ್ಟಾದರೂ ಬಂಧನ ಆಗ್ಲಿಲ್ಲ. ಯಾಕೆ? ಜೀವ ಸುಷುಪ್ತಿಯಲ್ಲಿರುವ ಕಾಲಕ್ಕೆ ಇವೆಲ್ಲವೂ ಇರುತ್ತೆ, ಬಂಧಕ ಆಗೋದಿಲ್ಲ. ಹಾಗಾದ್ರೆ ಬಂಧಕ ಯಾವುದು ಅಂದ್ರೆ ಅಭಿಮಾನವೇ ಬಂಧಕ ಅಂತ ಹೇಳ್ತಾರೆ. ಆ ಅಭಿಮಾನ ಯಾವ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ ನಾನಾ ರೀತಿಯಲ್ಲಿ ಏಳು ಮುಖದಿಂದ ಬರುತ್ತೆ ಈ ಅಭಿಮಾನ. ಅಜ್ಞಾನವೇ ಬುಡವಾಗಿ ಬರುತ್ತೆ. ಅದರಲ್ಲಿ ನಾನು ಎಂಬುದು ಪ್ರಧಾನವಾಗಿ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂತ. ಆಕೆ ನಾನು ಕೃಷ್ಣನ ಕಟ್ಟಲಿಕ್ಕಾಗುತ್ತೆ ಅಂತ ಪ್ರಯತ್ನ ಪಟ್ಲು. ಅವಾಗ ಕೃಷ್ಣ ತೋರಿಸಿದ ಎರಡಂಗುಲಿ ಕಡಿಮೆ ಬಂತು. ಅವಾಗ ಇನ್ನೊಂದು ಹಗ್ಗ ತರ್ತಾಳೆ, ಆ ಹಗ್ಗ ಜೋಡಿಸಿ ಕಟ್ಟಿದ್ರೂ ಎರಡಂಗುಲಿ ಕಡಿಮೆ ಬರ್ತಾ ಇದೆ. ಆಶ್ಚರ್ಯ, ಚಿಕ್ಕ ಹೊಟ್ಟೆ, ಅದನ್ನ ಕಟ್ಟಲಿಕ್ಕಾಗ್ತಾ ಇಲ್ಲ. ಎಷ್ಟು ಹಗ್ಗ ತಂದ್ರೂ ಆಗ್ಲಿಲ್ಲ. ಸುಸ್ತಾಗಿ ಕೂಡತಾಳೆ, ಅರ್ಥ ಆಗದೆ ಕೂಡತಾ ಇದ್ದಾಳೆ. ಇದೆಂತ ಪದಾರ್ಥ? ಯಾಕೆಂದ್ರೆ ನೋಡ್ಲಿಕ್ಕೇನೋ ಚಿಕ್ಕ ಹೊಟ್ಟೆ, ಕಟ್ಟಲಿಕ್ಕೆ ಯಾವ ಹಗ್ಗವೂ ಸಾಕಾಗ್ತಾ ಇಲ್ಲ. ಕೊನೆಗೆ ಸುಸ್ತಾಗಿ ಕೂತಾಗ ಮೊದಲು ತಂದ ಹಗ್ಗದಿಂದಲೇನೆ ಕಟ್ಟಿಸಿಕೊಂಡ. ಅದ್ಯಾಕೆ ಎರಡಂಗುಲ ಮಾತ್ರ ಕಡಿಮೆ ಮಾಡಿದ ಅಂದ್ರೆ ಎರಡೇ ಅಂಗುಲ ಅಂದ್ರೆ ವಿಶೇಷವಾದ ಎರಡು ರೀತಿಯಾದ ತೊಂದರೆಗಳು ನಿಮ್ಮಲ್ಲಿದೆ, ಅಹಂಕಾರ ಮಮಕಾರ, ಅದಿರೋವರೆಗೂ ನಾನು ಸಿಗಲ್ಲ ಅಂತ ತೋರಿಕೊಟ್ಟ ಭಗವಂತ. ಸರಿ ಅಂತ ಕೃಷ್ಣನನ್ನ ಒರಳಿಗೆ ಕಟ್ಟಿ ಹಾಕ್ತಾ ಇದ್ದಾರೆ. ಇಡೀ ಜಗತ್ತನ್ನೇ ಧಾರಣೆ ಮಾಡಿದ ಸ್ವಾಮಿ ಶೇಷದೇವರ ಒಳಗೆ ನಿಂತು ಇಡೀ ಬ್ರಹ್ಮಾಂಡವನ್ನೇ ಸಾಸಿವೆ ಕಾಳಿನಂತೆ ಧಾರಣೆ ಮಾಡಿದಂತಹ ಭಗವಂತನಿಗೆ ಒರಳಿಗೆ ಕಟ್ಟಿ ಹಾಕಿದ್ರೆ ಆ ಒರಳು ದೇವರನ್ನ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒರಳಿಗೆ ಕಟ್ಟಿ ಹಾಕ್ತಾ ಇದ್ದಾಳೆ. ಕೃಷ್ಣ ನೋಡಿದ, ತಾಯಿ ಅತ್ತ ಹೋದ ಕೂಡಲೇ ಆ ಒರಳನ್ನ ಸೆಳಕೊಂಡೇ ಹೊರಟ. ಸೆಳಕೊಂಡು ಹೊರಟು ಎರಡು ಅರ್ಜುನ ವೃಕ್ಷಗಳಿದ್ದವು, ಆ ಅರ್ಜುನ ವೃಕ್ಷಗಳ ಮಧ್ಯೆ ಈ ಒರಳನ್ನ ಹಾಕಿ ಸೆಳೆಯುತ್ತಾ ಇದ್ದಾನೆ. ಸೆಳೆದ ಕೂಡಲೇ ಆ ಒರಳು ಹಾಕಿ ಸೆಳೆದ ಕಲ್ಲ, ಸ್ವಾಮಿಯ ಸಂಕಲ್ಪ, ಸ್ವಾಮಿಯ ಸೆಳೆತಕ್ಕೆ ಬ್ರಹ್ಮಾಂಡವೇ ಒಡೆದು ಹೋಗುತ್ತೆ. ಆ ಎರಡೂ ಅರ್ಜುನ ವೃಕ್ಷಗಳು ಬಿದ್ದು ಹೋಗ್ತಾ ಇವೆ, ದೊಡ್ಡ ದೊಡ್ಡ ಮರಗಳು ಬಿದ್ದು ಹೋಗ್ತಾ ಇವೆ. ಅಂಥ ಆ ಎರಡು ಮರಗಳಿಂದ ಇಬ್ಬರು ಬಿದ್ದ ಮರಗಳಿಂದ ಬರ್ತಾ ಇದ್ದಾರೆ. ನಲಕೂಬರ ಮಣಿಗ್ರೀವ ಅಂತ ಕುಬೇರನ ಮಕ್ಕಳು, ಅವರಿಬ್ಬರು ಬರ್ತಾ ಇದ್ದಾರೆ. ಅವರಿಗೆ ಶಾಪ ಮೋಚನೆ ಆಗ್ತಾ ಇದೆ. ಅಲ್ಲಿ ವಿಶೇಷ ಹೇಳುತ್ತಾರೆ, ಅವರಿಗೇನಾಯಿತು ತೊಂದರೆ ಅಂದರೆ ಹಿಂದೆ ಅವರಿಬ್ಬರು ಕೂಡ ಒಳ್ಳೆ ಪಾನವನ್ನ ಸೇವಿಸಿ ನಗ್ನರಾಗಿ ನಾರದರು ಬರ್ತಾ ಇದ್ದರೆ ಅವರೆದುರಿಗೆ ವಸ್ತ್ರವಿಲ್ಲದೆ ಎದುರಿಗೆ ಬಂದರು, ಮೈಮೇಲೆ ಎಚ್ಚರವೇ ಇಲ್ಲದೆ ಇತ್ತು. ಅಂತಹ ಕಾಲಕ್ಕೆ ನಾರದರು ಕರುಣೆಯಿಂದ ಶಾಪ ಕೊಟ್ಟರಂತೆ, ಇವರಿಗೆ ಈ ದೋಷ ಕೂತಿದೆ, ನಾವು ಯಾವಾಗ್ಲೂ ಕೂಡ ವ್ಯಕ್ತಿಗಳ ಒಂದು ಪ್ರವರ್ತನೆ ನೋಡಿದಾಗ ವ್ಯಕ್ತಿ ಪರ್ಯಂತ ಹೋಗಿ ಆ ಪ್ರವರ್ತನೆ ಮಾತ್ರ ಗಮನ ಕೊಡ್ತಾ ಇರ್ತೇವೆ, ಆದರೆ ಒಳಗಿನ ಶಕ್ತಿ ಪರ್ಯಂತ ನಾವು ಹೋಗಬೇಕಾಗುತ್ತೆ. ಆ ವ್ಯಕ್ತಿ ಹೀಗೇಕೆ ಮಾಡಿದ, ಒಳಗೆ ಭಗವಂತ ಹೀಗೇಕೆ ಮಾಡಿಸಿದ ಅಂತ ಆಲೋಚನೆ ಮಾಡಲಿಕ್ಕೆ ಹೊರಟರೆ ಅವಾಗ ನಮಗೆ ಈ ಸಿಟ್ಟು ಮೊದಲಾದವೆಲ್ಲ ತಾನಾಗಿ ಕಡಿಮೆ ಆಗ್ತಾ ಬರುತ್ತೆ. ನಾರದರ ದೃಷ್ಟಿಯಂತಹದ್ದು ಅಂತ ಹೇಳ್ತಾರಲ್ಲಿ, ಆ ಇಬ್ಬರು ಕೂಡ ಮೈ ಮೇಲೆ ಎಚ್ಚರ ಇಲ್ಲದೆ ಬಂದದ್ದು ನೋಡಿದರು. ಆದರೆ ಅದಕ್ಕೆ ಕಾರಣವಾದ ಮೂಲ ದೋಷವನ್ನು ನೋಡಿದರು. ಅದು ಪರಿಹಾರ ಆಗಬೇಕಾದರೆ ಅವರಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ಶಾಪ ಔಷಧದಂತೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಅವರಿಬ್ಬರಿಗೆ, ನೀವು ನಾರದರಿಂದ ಶಪ್ತರಲ್ಲವೋ, ಅವರು ಶಾಪ ಗ್ರಸ್ತರಲ್ಲವೋ, ಆದರೆ ನಾರದರು ಕರುಣೆಯಿಂದ ಶಾಪ ಕೊಟ್ಟಿದ್ದಾರೆ. ಅವರೇ ಶಾಪ ಕೊಡದಿದ್ದರೆ ನನ್ನ ಸ್ಪರ್ಶ ನಿಮಗೆ ಆಗತಾ ಇದ್ದಿಲ್ಲ, ದೊಡ್ಡವರ ಅನುಗ್ರಹ ಅಂತ ಕೃಷ್ಣ ತೋರಿಕೊಟ್ಟ. ಅವರಿಬ್ಬರು ಹೊರಟು ಹೋಗ್ತಾ ಇದ್ದಾರೆ ಭಗವಂತನ ಅನುಗ್ರಹದಿಂದ. ಇಲ್ಲಿ ನಂದಗೋಪಾದಿಗಳೆಲ್ಲ ಬರ್ತಾ ಇದ್ದಾರೆ. ಆ ದೊಡ್ಡ ವೃಕ್ಷಗಳು ಮುರಿದು ಬಿದ್ದಿವೆ, ಅದರ ಮಧ್ಯದಲ್ಲಿ ಕೃಷ್ಣ ನಗತಾ ಇದ್ದಾನೆ. ಆಶ್ಚರ್ಯ ಪಡುತ್ತಾರೆ, ದೊಡ್ಡ ದೊಡ್ಡ ಮರಗಳು, ಅವುಗಳನ್ನ ಚಿಕ್ಕ ಹುಡುಗ ಬೀಳಾಕ್ಲಿಕ್ಕಾಗುತ್ತಾ, ಬಿದ್ದಿವೆ, ಅದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಆನಂದವೂ ಪಟ್ಟ, ಮಗು ಚೆನ್ನಾಗಿದೆಯಲ್ಲ ಅಂತ. ಅಂಥ ಕಾಲಕ್ಕೆ ಭಗವಂತನ ಆ ಕಟ್ಟನ್ನು ಬಿಡಿಸಿ ಕೃಷ್ಣನನ್ನ ಸಂತೋಷದಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಮನೆಗೆ. ನಂತರ ಎಲ್ಲರೂ ಕೂಡ ಸೇರತಾ ಇದ್ದಾರೆ ಗೋಕುಲದಲ್ಲಿ. ಕೃಷ್ಣ ಮತ್ತು ಮಿಕ್ಕ ಮಕ್ಕಳ ಮೇಲೆ ಈ ಕಂಸನ ಭಟರ ದಾಳಿ ಜಾಸ್ತಿ ಆಗಿದೆ. ಆದ ಕಾರಣ ನಾವು ಬೇರೆ ಕಡೆಗೆ ಹೋಗೋಣ, ವೃಂದಾವನಕ್ಕೆ ಹೋಗೋಣ ಅಂತ ಉಪನಂದ ಅಂತ ಒಬ್ಬ ಗೋಪ ಆತ ಹೇಳ್ತಾ ಇದ್ದಾನೆ. ಹೇಳಿದಾಗ ಬಹಳ ಜನ ಕೇಳಿದ್ರು ಮಾತು, ಕೆಲವರು ಕೇಳಲಿಲ್ಲ. ಅದಕ್ಕೆ ಕೃಷ್ಣ ತನ್ನ ಮೈಯಿಂದಲೇನೆ ತೋಳಗಳನ್ನು ಸೃಷ್ಟಿ ಮಾಡಿ ಹೆದರಿಸಿದ. ಪ್ರತಿಯೊಂದು ತೋಳಕ್ಕೂ ಕೂಡ ಶ್ರೀವಸ ಚಿಹ್ನೆ ಇಟ್ಟು ಅಂತ ತೋರಿಕೊಡುತ್ತಾರೆ. ಆ ರೀತಿಯಲ್ಲಿ ಭಗವಂತ ತನ್ನ ಭಕ್ತರಾದವರು ಅಪರಾಧವನ್ನು ಮಾಡಿದರೂ ಅಥವಾ ಕೇಳುವ ಹಂತದಲ್ಲಿ ಇಲ್ಲದಿದ್ದರೂ ಕೂಡ ದಂಡಿಸಿಯಾದರೂ ಅವರನ್ನ ಹಾದಿಗೆ ತರ್ತಾನೆ ಎಂಬುದನ್ನು ತೋರಿಕೊಡುತ್ತಾ ಇದ್ದಾರೆ. ನಂತರ ಎಲ್ಲರೂ ಕೂಡ ಸುಂದರವಾದಂತಹ ವೃಂದಾವನಕ್ಕೆ ಹೊರಡುತ್ತಾ ಇದ್ದಾರೆ. ವೃಂದಾವನಕ್ಕೆ ಸೇರಿದ ಕೂಡಲೇ ಕೃಷ್ಣ ಎಲ್ಲ ಹುಡುಗರು ಸೇರಿಕೊಂಡು ಅಲ್ಲಿ ದೊಡ್ಡ ವಟವೃಕ್ಷ, ಆ ವಟವೃಕ್ಷದ ಹತ್ತಿರ ಎಲ್ಲರೂ ಆಟ ಆಡುತ್ತಾ ಇದ್ದಾರಂತೆ. ಇದು ಎಂಥವ ಬ್ರಹ್ಮಾದಿ ದೇವತೆಗಳು ಮಾಡಿದ ಪೂಜೆಯೂ ಅವನಿಗೆ ಲೆಕ್ಕವಿಲ್ಲ. ಅಂಥ ಸ್ವಾಮಿ ಎಲ್ಲ ಗೋಪಬಾಲಕರ ಜೊತೆಗೆ ಆಟ ಆಡತಾ ಇದ್ದಾನೆ. ಆಟ ಆಡುವ ಕಾಲಕ್ಕೆ ಹೇಗಿದ್ದ ಅದು ವರ್ಣನೆ ಮಾಡುತ್ತಾರೆ. ಇವ ನೀಲಿ ಬಣ್ಣದವ, ಹುಟ್ಟದ್ದು ಹಳದಿ ಬಣ್ಣದ ಪೀತಾಂಬರ, ಮೈತುಂಬ ಬಂಗಾರದ ಆಭರಣ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಎಲೆಗಳಿಂದ ಹಾರ ಮಾಡಿಕೊಂಡಿದ್ದಾರೆ, ಎಲೆಗಳಿಂದ ಕಿರೀಟ ಮಾಡಿಕೊಂಡಿದ್ದಾರೆ. ಎಲೆಗಳನ್ನೇ ಮಡಚಿ ಅದಕ್ಕೆ ಕಡ್ಡಿಯನ್ನು ಇಟ್ಟು ಪಿಪಿ ಅಂತ ಓದ್ತಾರಲ್ವ ಚಿಕ್ಕ ಚಿಕ್ಕ ಮಕ್ಕಳು, ಅದನ್ನೇ ಇಟ್ಟುಕೊಂಡು ಶಬ್ದ ಮಾಡುತ್ತಾ ಕೃಷ್ಣ ಆಡತಾ ಇದ್ದಾನಂತೆ. ಅದನ್ನ ನೋಡ್ಲಿಕ್ಕೆ ದೇವತೆಗಳೆಲ್ಲ ಭಗವಂತನ ಆಜ್ಞೆಯನ್ನು ಪಡೆದು ಆಕಾಶದಲ್ಲೇ ನಿಂತಿದ್ದಾರೆ. ಯಾಕೆಂದ್ರೆ ಇದು ಅಪರೂಪದ ವಸ್ತು, ಯಾರಿಗೂ ಸಿಗಲ್ಲ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಹೊರತು ಹೃದಯದಲ್ಲಿ ಹೊಳೆಯಲ್ಲ. ಅಂತಹ ವಸ್ತು ಸಾಕ್ಷಾತ್ತಾಗಿ ನೋಡಲಿಕ್ಕೆ ಸಿಗುವಾಗ ದೇವತೆಗಳೆಲ್ಲ ಭಗವಂತನ ಅಪ್ಪಣೆಯನ್ನು ತಗೊಂಡೇ ಅವೆಲ್ಲವನ್ನ ನೋಡತಾ ಇದ್ದಾರಂತೆ. ಸರಿ, ಎಲ್ಲರೂ ಹೊರಟರು, ಒಬ್ಬನೇ ತಿರುಗತಾ ಇದ್ದ ಆ ಗಿಡದ ಸುತ್ತು, ಅಲ್ಲೆಲ್ಲ ತಿರುಗತಾ ಆಟ ಆಡತಾ ಇದ್ದ. ಆಗ ಪ್ರಶ್ನೆ ಬರುತ್ತೆ, ಮಿಕ್ಕವರಿಗಾಗಿ ನಾಟಕ ಆಡಿದ ಅಂತನ್ನಬಹುದು, ಒಬ್ಬನೇ ಯಾಕೆ ಆಡಿದ? ಅಂದರೆ ಯಾರು ನೋಡದಿದ್ದರೂ ಬೇರೆ ದೈತ್ಯರೆಲ್ಲರೂ ಕೂಡ ನೋಡುತ್ತಾರೆ, ಅವರಿಗೆ ಈ ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅಂತ ಪ್ರಶ್ನೆ ಅವರಿಗೆ ಸರಿಯಾಗಿ ಭ್ರಾಂತಿಯನ್ನ ಕೊಡಲಿಕ್ಕೆ. ಬ್ರಹ್ಮದೇವರು ಚೆನ್ನಾಗಿರ್ತಾರೆ, ಇಂಥ ಆಟಗಳೇನು ಆಡಲ್ಲ, ರುದ್ರದೇವರು ಆಡಲ್ಲ, ಇವನೊಬ್ಬನೇ ಹೀಗೆಲ್ಲ ಆಡುತ್ತಾ ಇದ್ದಾನೆ, ಇವನು ಸರಿಯಾದವನಲ್ಲ ಅಂತ ಅವರಿಗೆ ಕಲ್ಪನೆ ಬರಲಿಕ್ಕಾಗಿ ಭಗವಂತ ಆ ರೀತಿಯಾಗಿ ಆಟ ಆಡ್ತಾ ಇದ್ದ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಎಲ್ಲರೂ ಸೇರಿಕೊಂಡು ಚಿಕ್ಕ ಹುಡುಗರಲ್ಲವೇ ಮೊದಲು ಕರುಗಳನ್ನ ಕಾಯಲಿಕ್ಕೆ ಹೊರಡತಾ ಇದ್ದಾರೆ. ಕರುಗಳನ್ನ ಕಾಯಲಿಕ್ಕೆ ಹೊರಟಂತ ಕೃಷ್ಣ ಆ ಕರುಗಳನ್ನ ನೋಡಿಕೊಂಡ ರೀತಿ ತುಂಬಾ ಸುಂದರ ಅಂತ ಹೇಳ್ತಾರೆ ದಾಸರು, ತುಂಬಾ ಸುಂದರ ವರ್ಣನೆ ಮಾಡುತ್ತಾರೆ. ಕಾದನ ವತ್ಸವ ಹರಿ ಕಾದನ, ಎಲೆಗರಿಕೆ ಇರುವಂತ ಸ್ಥಳದಲ್ಲಿ ನಿಲ್ಲಿಸಿ ಕರುಗಳನ್ನ ತಾನೇ ಕೈಯಿಂದ ಹುಲ್ಲನ್ನ ತಿನ್ನಿಸ್ತಾ ಇದ್ದಾನೆ. ತಿನ್ನು ತಿನ್ನು ಎನ್ನುತ್ತ ತನ್ನ ಸೆರಗಿನಿಂದ ಒರೆಸ್ತಾ ಇದ್ದಾನಂತೆ. ಆತನ ಅಭಿಮಾನದ ಸ್ಪರ್ಶದಿಂದ ಆ ಕರುಗಳು ಹೇಗಾದವು ಅಂದ್ರೆ ಹೇಳುತ್ತಾರೆ, ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂತ ಹೇಳುತ್ತಾರೆ. ಒಂದು ತಿಂಗಳ ಕರುಗಳು ಒಂದು ವರ್ಷದ ಕರುಗಳಂತೆ ಇಂದಿರೇಶ ಮೇಯಿಸಲು ಆನಂದದಿಂದ ಬೆಳೆದವು. ಆ ಎಲ್ಲ ಕರುಗಳು ಆಕಳ ಕೊರಳಲ್ಲಿ, ದನ ಕರುಗಳ ಕೊರಳಲ್ಲಿ ಕನಕ ರಜತ ಸರಪಳಿ ಎಂದ್ರು. ನಾವು ಹಾಕೊಳ್ಳಿಕ್ಕೆ ಚಿಕ್ಕ ಸರ ಸಿಗಲ್ಲ, ಇವಾಗ 1 ಲಕ್ಷ ರೂಪಾಯಿ ಆಗುತ್ತೆ ಅಂತಹದ್ದು. ಅದರ ಕೊರಳಲ್ಲಿ ಬಂಗಾರ ಬೆಳ್ಳಿಯ ಸರಪಳಿ ಎಲ್ಲ ಇತ್ತು. ಆ ಸ್ವಾಮಿ ಸನ್ನಿಧಾನ ಬಂದ್ರೆ ತಾನಾಗಿ ಎಲ್ಲ ಬರುತ್ತೆ ಎಂಬುದನ್ನ ತಿಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಕೃಷ್ಣ ವತ್ಸಪಾಲಕನಾಗಿ ಹೊರಟ. ಕೃಷ್ಣ ವತ್ಸಪಾಲಕನಾಗಿ ಹೊರಟಾಗ ಒಬ್ಬ ಬಂದ ವತ್ಸಾಸುರ, ಆ ಕರುಗಳ ಮಧ್ಯೆ ಸೇರಿಕೊಂಡ. ಕರುವಿನ ವೇಷದಲ್ಲೇ ಬಂದ ಕೃಷ್ಣ ಅವನನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ಇಲ್ಲಿ ಹೇಳುತ್ತಾರೆ, ಯಾರಾದರೆ ಸಹಜವಾಗಿ ದುಷ್ಟರೋ, ಮೇಲ್ನೋಟಕ್ಕೆ ವೇಷ ಹಾಕೊಂಡು ಬರ್ತಾರೋ, ಹಾಕೊಂಡು ಬಂದು ಮಾಡೋದೇನು? ಆಕಳ ಕರವಿನ ವೇಷ ಹಾಕೊಂಡು ಬಂದು ಆಕಳ ಹಾಲನ್ನ ಕುಡಿಯಲಿಕ್ಕೆ ಪ್ರಯತ್ನ. ವೇದ ಆಕಳು, ವೇದದ ಜ್ಞಾನ ಕ್ಷೀರ, ಅದನ್ನ ಕುಡಿಯಲಿಕ್ಕೆ ದುಷ್ಟರಾದವರು ಕರುವಿನ ರೂಪದಲ್ಲಿ ಬಂದರೆ ನಾನು ಬಿಡಲ್ಲ, ಅಯೋಗ್ಯರಿಗೆ ಜ್ಞಾನ ಬರಲಿಕ್ಕೆ ನಾನು ಬಿಡಲ್ಲ ಅಂತ ಕೃಷ್ಣ ತೋರಿಕೊಡುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಇನ್ನೊಬ್ಬ ಬರ್ತಾ ಇದ್ದಾನೆ, ಬಕಾಸುರ. ಬಕಪಕ್ಷಿಯ ರೂಪದಲ್ಲಿ ಬಂದ. ಎಲ್ಲರೂ ಕೂಡ ವಿಶೇಷವಾಗಿ ತಾವು ನೀರು ಕುಡಿಯಲಿಕ್ಕೆ ಅಂತ ಹೋದರೆ ಸರೋವರದ ಹತ್ತಿರ ಬಕಪಕ್ಷಿಯ ರೂಪದಲ್ಲಿ ಬಂದ ಕೃಷ್ಣನನ್ನೇ ಹಿಡಿಯಲಿಕ್ಕೆ ಬರ್ತಾ ಇದ್ದಾನೆ. ಅವನನ್ನ ಕೃಷ್ಣ ಸಂಹಾರ ಮಾಡುತ್ತಾ ಇದ್ದಾನೆ. ಇದೆಲ್ಲ ನೋಡುತ್ತಾ ಇದ್ದಾರೆ ಯಾರು, ಈ ಪಕ್ಕದಲ್ಲಿರುವ ಗೋಪರು ನೋಡುತ್ತಾ ಇದ್ದಾರೆ, ನಂದಗೋಪ ನೋಡುತ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಇಷ್ಟೇ ಅವರ ದೃಷ್ಟಿ. ಇವ ನಮ್ಮಲ್ಲೇ ಇದ್ದಾನೆ, ನಮ್ಮಲ್ಲಿ ಒಬ್ಬನಂತೆ ಇದ್ದಾನೆ, ಆದರೆ ಬೇರೇನೆ ತನ್ನ ಚರ್ಯಗಳನ್ನ ತೋರುತ್ತಾ ಇದ್ದಾನೆ. ಇದೇ ಹೇಳುತ್ತಾ ಇದ್ದಾರೆ, ನಮ್ಮ ಶರೀರದಲ್ಲಿ ನಮ್ಮ ಜೊತೆಗೆ ದೇವನಿದ್ದಾನೆ, ಅವನೊಬ್ಬ ಇದ್ದಾನೆ ಎಂಬ ಎಚ್ಚರವೇ ನಮಗಿರಲ್ಲ. ಈ ಶರೀರಕ್ಕಿಂತ ಬೇರೆಯಾಗಿ ನಾವೊಬ್ಬರು ಇದ್ದೀವಿ ಅಂತ ಎಚ್ಚರವೇ ನಮಗಿರಲ್ಲ. ನೋಡಿ, ನನ್ನ ಸೇರಿಸಿಕೊಂಡು ನಿಮ್ಮ ಕೂಡ ನಾನು ಉಪನ್ಯಾಸ ಮಾಡುತ್ತೇನೆ, ನೀವು ಕೇಳ್ತಾ ಇರ್ತೀರಾ, ಏನು ದೇಹ ಬೇರೆ ಜೀವ ಬೇರೆ ಎಲ್ಲ ಹೇಳಿದ್ದೇ ಹೇಳಿದ್ದು ಹೌದ್ ತಾನೆ? ಬೆಳಿಗ್ಗೆ ಎದ್ದು ಸ್ನಾನ ಆದ ಮೇಲೆ ಕನ್ನಡಿ ಮುಂದೆ ನಿಲ್ತೀವಿ, ನಿಂತಾಗ ಎಷ್ಟು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ನೋಡಿದ್ದೇ ಅಷ್ಟೇ ಹೊರತು ಇದು ಬೇರೆ ನಾನು ಬೇರೆ ಅಂತ ಹುಟ್ಟಿದಾಗ್ಲಿಂದ ಎಂದಾದ್ರೂ ಬಂತ? ಬರಲಿಲ್ಲ. ಮತ್ತು ಮುಗಿದ ಮೇಲೆ ಜೀವ ಜಡಕ್ಕೆ ಭೇದ ಸರ್ವತ್ರ ಹೇಳಿದ್ದೇ ಹೇಳಿದ್ದು, ಆದರೆ ಅನುಭವಕ್ಕಿಲ್ಲ. ಅದೇ ಹೇಳ್ತಾ ಇದ್ದಾರೆ ಭಗವಂತ, ನಾನು ನಿಮ್ಮಲ್ಲೇ ಇದ್ದೇನೆ, ಬೇರಾಗಿದ್ದೇನೆ, ಬೇರಾದ ರೀತಿಯಾದ ಪ್ರವರ್ತನೆಯನ್ನು ತೋರುತ್ತೇನೆ ಅಂತ ನಮ್ಮಲ್ಲಿ ತೋರಿಕೊಡುತ್ತಾನೆ ಭಗವಂತ. ಆ ರೀತಿಯಲ್ಲಿ ಕೃಷ್ಣ ವತ್ಸಪಾಲದ ದಶೆಯಿಂದ ಗೋಪಾಲಕನಾಗಿ ಬರ್ತಾ ಇದ್ದಾನೆ. ಎಲ್ಲ ವಿಶೇಷವಾಗಿರತಕ್ಕಂತಹ ಆಕಳನ್ನ ಎಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ. ಅಂಥ ಸ್ವಾಮಿ ಬರುವಾಗ ಒಬ್ಬ ಬಂದ ಇನ್ನೊಬ್ಬ, ಯಾಕೆಂದ್ರೆ ಕಂಸನ ಭಟರೆಲ್ಲರೂ ಬರ್ತಾ ಇದ್ದಾರೆ. ಇವನ ಕೊಲ್ಲಿಕ್ಕೆ ತುಂಬಾ ಪ್ರಯತ್ನ. ಅದೇ ಹೇಳುತ್ತಾರೆ, ನಮ್ಮಲ್ಲೂ ಭಗವಂತ ಇದ್ದಾನೆ, ನಮ್ಮಲ್ಲೂ ಜ್ಞಾನವನ್ನ ವೃದ್ಧಿ ಮಾಡುತ್ತಾನೆ, ನಮ್ಮಲ್ಲೂ ಕಂಸ ಇದ್ದಾನೆ, ಅವನ ಭಟರೂ ಇದ್ದಾರೆ, ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಏನೇ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮೊಳಗೆ ಭಗವಂತ ಇದ್ದಷ್ಟು ಕಾಲ ಅವರು ಕೊಡುವಂತಹ ತೊಂದರೆಗಳೆಲ್ಲ ವ್ಯರ್ಥ ಆಗಿಬಿಡುತ್ತೆ, ನಮ್ಮಲ್ಲಿ ಜ್ಞಾನ ವೃದ್ಧಿ ಚೆನ್ನಾಗಿ ಆಗುತ್ತೆ. ಅದನ್ನೇ ಕೃಷ್ಣ ಇಲ್ಲಿ ತೋರಿಕೊಡುತ್ತಾ ಇದ್ದಾರೆ. ಧೇನುಕ ಅಸುರ ಬರ್ತಾ ಇದ್ದಾನೆ, ಅವನನ್ನು ಸಂಹಾರ ಮಾಡುತ್ತಾ ಇದ್ದಾರೆ. ಯದ್ಯಪಿ ಇಲ್ಲಿ ಹೇಳುತ್ತಾರೆ ಎಲ್ಲಾ ಹುಡುಗರು ಸೇರಿದ್ರು ಹೊರಡುತ್ತಾ ಇದ್ದಾರೆ. ಪ್ರಾಯಶಃ ನೋಡಿರಬಹುದು ಅವರು ಮಧ್ಯಾಹ್ನ ಊಟಕ್ಕೆ ಅಂತ ಒಂದು ಬುತ್ತಿಯನ್ನು ಕಟ್ಟಿಕೊಂಡಿರ್ತಾರೆ ಕೋಲಿಗೆ, ಹೋಗ್ತಾ ಇರ್ತಾರೆ ಮಧ್ಯಾಹ್ನದವರೆಗೂ. ಮಧ್ಯೆ ಮಧ್ಯೆ ಸಮರ್ಪಣೆ ಮಾಡಬೇಕಲ್ಲ ಹಣ್ಣು ಹಂಪಲು ಹೊಟ್ಟೆಗೆ. ಅದು ಕೃಷ್ಣನ ಕೇಳುತ್ತಾ ಇದ್ದಾರೆ, ಕೃಷ್ಣ ಏನು ತಿನ್ನಲಿಕ್ಕೆ ನೋಡೋಣ, ಅವರಿಗೆಲ್ಲ ಲೀಡರ್ ಇವನೇ ಅಲ್ವಾ, ಅದಕ್ಕೆ ಅಲ್ಲಿಗೆ ಹೋಗೋಣ, ಅದು ತಿನ್ನೋಣ ಇದು ತಿನ್ನೋಣ, ಅದೇ ಹೇಳ್ತಾ ಇದ್ದಾರೆ. ನಮಗೂ ಅಷ್ಟೇ, ಜೀವ ದೇವ ಒಳಗೆ ಇದ್ದಾರೆ. ಆ ಜೀವ ನಾನಾ ಬಯಕೆಗಳು ಪಡ್ತಾ ಇರ್ತಾನೆ, ದೇವ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಾವು ಬಯಸ್ತೇವೆ ಇವತ್ತು ಊಟ ಎಲ್ಲಿ, ಆ ಸ್ವಾಮಿಗಳ ಹತ್ರ ಅಂತ ದೇವ ಕರ್ಕೊಂಡು ಬಂದ ಇಲ್ಲಿಗೆ, ಹೌದಾನೆ? ಹಾಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ತಾಣ ವನವನ ನೋಡುತ್ತಾರೆ, ತುಂಬಾ ಸುಂದರವಾಗಿದೆ, ಕೃಷ್ಣ ಫಲಗಳು ತಿನ್ನೋಣ ಹೋಗೋಣ. ಒಬ್ಬರು ಹೇಳಿದ್ರು ಬೇಡ, ಇಲ್ಲಿ ಧೇನುಕಾಸುರ ಇದ್ದಾನೆ, ಕತ್ತೆ ರೂಪದಿಂದಿದ್ದಾನೆ, ಅವನು ಶಬ್ದ ಮಾಡಿದರೆ ಸಾಕು ಇಂದ್ರದೇವರಿಗೆ ನಡಕ ಬರುತ್ತೆ, ಅಂತಹ ದುಷ್ಟ ಬೇಡ ಅಂದ್ರು. ನಾವು ಬಂದದ್ದೇ ಹಣ್ಣು ತಿನ್ಲಿಕ್ಕಲ್ಲ, ಅವನು ಕೊನ್ಲಿಕ್ಕೆ ಹೋಗೋಣ ಅಂತ ಹೊರಡುತ್ತಾ ಇದ್ದಾರೆ. ಬಲರಾಮನಿಗೆ ಸೂಚನೆ ಕೊಡ್ತಾ ಇದ್ದಾನೆ ಕೃಷ್ಣ. ಬಲರಾಮಚೂರು ಗಿಡ ಅಲುಗಾಡಿಸಿದ ಕೂಡಲೇ ಧೇನುಕಾಸುರ ಬಂದ, ಸಿಟ್ಟಿನಿಂದ ಬಂದ, ಇವನ್ನ ಕೊಲ್ಲಬೇಕು ಅಂತಲೇ ಬರ್ತಾ ಇದ್ದಾನೆ. ಅಂತ ಕಾಲಕ್ಕೆ ಕೃಷ್ಣ ಬಲರಾಮನಿಗೆ ಸೂಚನೆ ಕೊಟ್ಟರೆ, ಎರಡು ಹಿಂದಿನ ಕಾಲಿಂದ ಕತ್ತೆಯ ರೂಪದಿಂದ ಅವನು ಒದಿಯಲಿಕ್ಕೆ ಬಂದರೆ ಅವನ ಎರಡೂ ಕಾಲನ್ನ ಹಿಡಿದು ಎಬ್ಬಿಸ್ತಾ ಇದ್ದಾನೆ ಬಲರಾಮ. ನೋಡಿದ, ಇವನ ಕೊಲ್ಲಬೇಕು, ನಂತರ ಗಿಡಗಳೆಲ್ಲ ಅಲುಗಾಡಿಸಬೇಕು, ಆ ಫಲಗಳು ಬೀಳಬೇಕು, ನಂತರ ತಿನ್ನಬೇಕು, ತುಂಬಾ ತಡ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿ ಅವನ ಕಾಲು ಹಿಡಿದು ಗಿಡಗಳಿಗೆ ಬಡದ. ಬಡದರೆ ಅವನು ಸತ್ತದ್ದಾಯಿತು, ಗಿಡಗಳಿಂದ ಹಣ್ಣುಗಳು ಉದುರಿದ್ದಾಯಿತು. ಒಂದು ಕೆಲಸ, ಎರಡು ಫಲ ಬರಬೇಕು. ಆ ರೀತಿ ಅವನು ಸತ್ತ, ಇವರೆಲ್ಲರೂ ಹಣ್ಣು ತಿಂದರು. ಅದಕ್ಕೆ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಒಂದು ಹೆಸರು ಬರುತ್ತೆ, ಧೇನುಕಾಸುರ ಸಂಹಾರಿ ಅಂತ ಬರುತ್ತೆ ದೇವರ ಹೆಸರು. ಆದರೆ ಇಲ್ಲಿ ಧೇನುಕಾಸುರ ಸಂಹಾರ ಮಾಡಿದ್ದು ಯಾರು? ಬಲರಾಮ. ಮತ್ತೆ ಕೃಷ್ಣನಿಗ ಹೆಸರಾಗಿ ಬಂತು ಅಂದ್ರೆ, ಬಲರಾಮನೊಳಗೆ ತಾನೇ ನಿಂತು ಕೊಲ್ಲಿಸಿದ್ದರಿಂದ ದೇವರಿಗೇನೆ ಧೇನುಕಾಸುರ ಸಂಹಾರಿ ಅಂತ ಹೆಸರು ಬಂತು. ಇದೆಲ್ಲ ನಾವು ನೋಡಬೇಕಾಗಿದ್ದು. ಭಾಗವತ ಅಂದ್ರೆ ಏನು? ಕೃಷ್ಣ ಬಂದ, ಬೆಣ್ಣೆ ತಿಂದ, ನಾಲ್ಕು ಜನ ಕೊಂದ, ಹೋದ ಅಂತ ಇಷ್ಟು ಕಥಾ ಅಲ್ಲ. ಆ ಭಾಗವತದಲ್ಲಿ ಬರತಕ್ಕಂಥ ಪ್ರತಿಯೊಂದು ವ್ಯಕ್ತಿಯಲ್ಲಿ ಹೊರಗೆ ಕಾಣುವ ಕೃಷ್ಣ ಅಲ್ಲದೆ ಒಳಗೆ ಕೂತು ಎಲ್ಲರ ಇಂದ್ರಿಯಗಳ ವ್ಯಾಪಾರ ಮಾಡಿಸುವಂತ, ಎಲ್ಲರಿಂದ ಕೆಲಸ ಮಾಡಿಸುವ ಒಳಗಿನ ಕೃಷ್ಣನ ಪರಿಚಯ ಮಾಡಿಕೊಡುವುದೇ ಭಾಗವತ. ಅದನ್ನೇ ಶುಕಾಚಾರ್ಯರು ಯಾರ ಪರಿಚಯ ಮಾಡಿಕೊಟ್ರಯ್ಯ ಅಂದ್ರೆ ಹೇಳುತ್ತಾರೆ, ಅಧ್ಯಾತ್ಮ ದೀಪಂ ಅಂತ ಹೇಳುತ್ತಾರೆ. ಅಧ್ಯಾತ್ಮ ದೀಪ, ಎಲ್ಲರ ಹೃದಯದಲ್ಲಿರುವ ದೀಪ, ಅಗ್ನಿಶಿಖ ಮಧ್ಯೆ ಇರುವ ಪರಮಾತ್ಮ ಏನಿದ್ದಾನೆ ಅವನನ್ನ ತೋರಿಕೊಡುತ್ತಾ ಇದೆ ಈ ಭಾಗವತ. ಅವನನ್ನ ನಂಬಿ, ನಿಮ್ಮೊಳಗೆ ಇದ್ದಾನೆ ಭಗವಂತ, ಅವನನ್ನೇ ನಂಬಿ, ಅವನ ತಾಕತ್ತು ಗೊತ್ತಿಲ್ಲವ? ಅವನ ತಾಕತ್ತು ಹತ್ತವತಾರದಲ್ಲಿ ತೋರಿದ್ದಾನೆ. ಹತ್ತವತಾರದಲ್ಲಿ ತೋರಿದ ತಾಕತ್ತನ್ನೇ ಒಳಗಿರುವವನಲ್ಲಿ ಚಿಂತನೆ ಮಾಡಿ, ಚಿಂತನೆ ಮಾಡಿದರೆ ಅವನ ಪರಿಚಯ, ಅವನ ತಾಕತ್ತಿನ ವಿಶ್ವಾಸ ನಿಮ್ಮಲ್ಲಿ ಮೂಡಿ ಬರುತ್ತೆ, ನಿಮ್ಮ ಜೀವನವು ಚೆನ್ನಾಗಿ ನಡೆಯುತ್ತೆ. ಅದರಿಂದ ಬಿಂಬನ ದೃಷ್ಟಿಯಲ್ಲಿ, ಒಳಗಿರುವ ಭಗವಂತನ ದೃಷ್ಟಿಯಲ್ಲಿ ನಾವು ಭಾಗವತವನ್ನ ಕೇಳ್ತಾ ಬರಬೇಕು ಅಂತ ತೋರಿಕೊಡುತ್ತಾ ಇದ್ದಾರೆ. ಸರಿ, ಎಲ್ಲರೂ ಕೂಡ ಸೇರಿ ಕಾಲಿಯ ಮಡುವಿನ ಹತ್ರ ಆಟ ಆಡ್ತಾ ಇದ್ದಾರೆ. ಹುಡುಗರೆಲ್ಲ ಆ ನೀರನ್ನು ಕುಡಿಯುತ್ತಾ ಇದ್ದಾರೆ. ವ್ಯಸವಹ ನಿಪೇತತು, ಎಲ್ಲರೂ ಕೂಡ ಪ್ರಾಣಗಳನ್ನು ಕಳಕೊಂಡು ಬೀಳುತ್ತಾ ಇದ್ದಾರೆ. ಅವಾಗ ಭಗವಂತ ಈಕ್ಷಯ ಕರುಣಾಮೃತ ವರ್ಷಣ್ಯ, ತನ್ನ ಕರುಣಾಮೃತದ ನೋಟದಿಂದ ಭಗವಂತ ಎಲ್ಲರನ್ನ ಬದುಕಿಸ್ತಾ ಇದ್ದಾನೆ. ಅವರೆಲ್ಲರೂ ಕೇಳುತ್ತಾ ಇದ್ದಾರೆ ಕೃಷ್ಣನನ್ನು, ಕೃಷ್ಣ ನಾವು ಆ ನೀರನ್ನು ಕುಡಿದದ್ದು ನೆನಪಿದೆ, ಕುಡಿದ ಮೇಲೆ ಬಾಯಿಯಿಂದ ನೊರೆ ಬದ್ದು ಬಿದ್ದು ಹೋಗ್ತಾ ಇದ್ದದ್ದು ನೆನಪಿದೆ, ಈಗ ಎದ್ದದ್ದು ಮಾತ್ರ ನೆನಪಿದೆ, ಸಾಯುವಂತವರನ್ನ ಬದುಕಿಸಿದವ ನೀನೇ ಅಂತ ಅವನ ಮೇಲೆ ವಿಶೇಷ ಪ್ರೀತಿಯನ್ನ ಎಲ್ಲರೂ ತೋರುತ್ತಾ ಇದ್ದಾರೆ. ಸರಿ, ನೋಡಿದ ಕೃಷ್ಣ ಆ ಯಮುನಾ ಜಲದಲ್ಲಿ ವಿಷವನ್ನ ಹರಡಿ ಎಲ್ಲರಿಗೂ ತೊಂದರೆ ಕೊಡುವಂತ ಕಾಲೀಯನನ್ನ ರಮಣಕ ದ್ವೀಪಕ್ಕೆ ಕಳಿಸಬೇಕು ಅಂತ ಅಂದುಕೊಂಡ. ತಾನೇ ಆ ಮಡುವೆಗೆ ಹಾರತಾ ಇದ್ದಾನೆ. ಮಡುವೆಗೆ ಹಾರಿದವನೇ ಕಾಲಿಯ ಕೃಷ್ಣನನ್ನ ಹಿಡಿದೇ ಬಿಟ್ಟ. ಹಿಡಿದ ಕೂಡಲೇ ಹೇಗಾದ ಕೃಷ್ಣ ಅಂದರೆ, ಮೊದಲೇ ಕುಣಿಯಲಿಕ್ಕೆ ಶುರು ಮಾಡಲಿಲ್ಲ, ಸಿಕ್ಕವನಂತೆ ಹಾಗೇ ಇದ್ದ. ಎಲ್ಲರೂ ಬರ್ತಾ ಇದ್ದಾರೆ, ನೀರಿನೊಳಗೆ ಚೆನ್ನಾಗಿ ಕಾಣುತ್ತಾ ಇದೆ. ಸರ್ಪ ಕೃಷ್ಣನನ್ನ ಸುತ್ತು ಹಾಕಿದ್ದು, ಕೃಷ್ಣ ಬಿದ್ದಿದ್ದಾನೆ. ಎಲ್ಲರೂ ನಂದಗೋಪ ಯಶೋಧಾದೇವಿ ಎಲ್ಲರನ್ನ ಕರೆದರು, ಎಲ್ಲರೂ ಬರ್ತಾ ಇದ್ದಾರೆ, ಅಳತಾ ಇದ್ದಾರೆ ಕೃಷ್ಣ ಹೋದ ಅಂತ. ಅಳು ಮಧ್ಯೆ ಬಲರಾಮ ಹೇಳುತ್ತಾನೆ, ಹರಿವಂಶದಲ್ಲಿ ಬರುತ್ತೆ, ಕೃಷ್ಣ ಸಾಕು ನಿನ್ನ ಆಟ ಏಳಯ್ಯ ಅಂದಾಗ ಮೈ ಮುರಿದು ಮೇಲಕ್ಕೆ ಹಾರಿದ. ಹಾರಿದವನೇ ಆ ಹಣದ ಮೇಲೆ ಹೆಜ್ಜೆ ಇಡುತ್ತಾ ಇದ್ದಾನೆ. ಈ ಸ್ಟೇಜ್ ಮೇಲೆ ನರ್ತನ ಮಾಡಬಹುದು, ಚೆನ್ನಾಗಿರುತ್ತೆ. ಯಾರಾದರೂ ಡ್ಯಾನ್ಸ್ ಮಾಡಿದರೆ ಇದು ಚೂರು ಅಲಗಾಡುತ್ತೆ, ಹಾಗೂ ಚೂರು ಕಷ್ಟ ಆಗುತ್ತೆ. ಆದರೆ ಹಾವಿನ ಹೆಳೆಗಳ ಮೇಲೆ ಒಂದು ತುಳಿದ್ರೆ ಕಳಕ್ ಹೋಗುತ್ತೆ, ಒಂದು ತುಳಿದ್ರೆ ಮೇಲಕ್ಕೆ ಬರ್ತಾ ಇರುತ್ತೆ, ಪ್ಲಾಟ್ಫಾರ್ಮ್ ಸರಿಗಿರಲ್ಲ. ಅಂತ ಕಡೆ ನರ್ತನ ಮಾಡಬೇಕು ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರಬೇಕಂತವರಿಗೆ, ಇಲ್ಲಾಂದ್ರೆ ಬಿದ್ದು ಹಲ್ಲು ಮುರಿಯೋದೇ ಖಚಿತ. ಅಂತಹದ್ದು ಸ್ವಾಮಿ ನರ್ತನ ಮಾಡ್ಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಅಂದರೆ ಸುಮ್ಮನೆ ನಿಂತು ಕಾಲಿಂದ ಕುಟ್ಟಿ ಕುಟ್ಟಿ ಆ ವಿಷ ತೆಗಿಬಹುದಾಗಿತ್ತು. ಆದರೆ ಯಾವುದೇ ಕೆಲಸ ಮಾಡಿದ್ರು ಸುಂದರವಾಗಿರಬೇಕು, ಅದಕ್ಕೆ ಸ್ವಾಮಿ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ತಾನು ಮಾಡುವ ಕೆಲಸ ಎಲ್ಲರಿಗೂ ಆನಂದ ಕೊಡಬೇಕು. ಬ್ರಹ್ಮದೇವರು ಓಡಿ ಬಂದ್ರು. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯ ತಾಳಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಬ್ರಹ್ಮದೇವರೇ ಮೃದಂಗ ಬಾರಿಸ್ತಾ ಇದ್ದಾರೆ, ನಂತರ ರುದ್ರದೇವರು ತಾಳವನ್ನು ಹಾಕ್ತಾ ಇದ್ದಾರೆ, ಹನುಮಂತ ಹಾಡನ್ನ ಹಾಡುತ್ತಾ ಇದ್ದಾರೆ. ಕೃಷ್ಣ ಗುಣದ ಅಂದ್ರು, ನಮಗೆ ಸಂಸ್ಕೃತ ಅರ್ಥ ಆಗ್ಲಿಲ್ಲ. ದಾಸರು ಬಂದ್ರು, ಕನಕದಾಸರು ಹೇಳುತ್ತಾರೆ, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ ತಟ್ಯಾನ್ಯ. ಇಲ್ಲಿ ನೋಡಿ ಜಗೌ ಹನುಮಾನ್ ಅಂತಲ್ಲಿ ಬಂತು ಶಬ್ದ. ಇಲ್ಲಿ ಹೇಳುತ್ತಾರೆ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು. ದಾಸರ ಅನುಭವದ ನೋಡಿ, ಆ ಒಳ್ಳೊಳ್ಳೆ ಪದಗಳು ಆ ಶಬ್ದ ಪ್ರಯೋಗ ಬಹಳ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಚಲುವ ಕನಕಪ್ಪ ಕುಣಧಾನ್ಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಆ ಭಕ್ತನೇ ಆಗಿರತಕ್ಕಂಥ ಅಹಂಕಾರದಿಂದ ತುಂಬಿದ ಅಲಿಯನ ಪಣವನ್ನ ತುಳಿದ. ಅದರಲ್ಲೂ ಹೇಳುತ್ತಾರೆ ಪಣವನ್ನ ತುಳಿಯೋ ಕಾಲಕ್ಕೆ ಬಾಲವನ್ನ ಎತ್ತಿ ಹಿಡಿದ ಅಂದ್ರು. ಯಾಕೆ ಅವನ ಶರೀರದಲ್ಲಿ ತಲೆ ಮಾತ್ರ ದುಷ್ಟ, ಯಾಕೆ ವಿಷ ಹರಡಿತ್ತು, ಪಾಪ ಬಾಲ ಏನು ಮಾಡಲಿಲ್ಲ. ಅದಕ್ಕೆ ಬಾಲ ಮೇಲಕ್ಕೆ ಎತ್ತಿ ಹಿಡಿದ, ಕಾಲಿಂದ ತಲೆಯನ್ನು ಮಾತ್ರ ತೊಳೆದ. ಅದಕ್ಕೆ ಹೇಳುತ್ತಾರೆ ನಮ್ಮಲ್ಲೂ ಕೂಡ ಭಗವಂತ ಗುಣದೋಷಗಳು ಎರಡನ್ನೂ ನೋಡುತ್ತಾನೆ. ಬರೀ ದೋಷವನ್ನು ನೋಡಿ ಶಿಕ್ಷೆ ಮಾತ್ರ ಮಾಡೋನಲ್ಲ, ಗುಣವನ್ನ ಗ್ರಹಣ ಮಾಡುತ್ತಾನೆ, ತಪ್ಪಿದ್ರೆ ಶಿಕ್ಷೆಯನ್ನು ಮಾಡುತ್ತಾನೆ. ಅವನಿಗೆ ತನ್ನವರು ಬೇರೆ ಎಂಬ ಭೇದವೇ ಇಲ್ಲ ಎಂಬುದನ್ನು ಚೆನ್ನಾಗಿ ತೋರಿಕೊಡುತ್ತಾ ಇದ್ದಾರೆ. ನಾಗಪತ್ನಿಯರು ಬರ್ತಾ ಇದ್ದಾರೆ, ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅನುಗ್ರಹ ಮಾಡಿದ ಕೃಷ್ಣ, ನಾನು ಕೊಲ್ಲಲಿಕ್ಕೆ ಬಂದವನಲ್ಲ, ಕೊಲ್ಲಲಿಕ್ಕೆ ನಾನು ಶುರು ಮಾಡಿದರೆ ಇವ ಯಾವಾಗ ಸತ್ತು ಹೋಗ್ತಾ ಇದ್ದ. ನಂತರ ನನ್ನ ಹೆಜ್ಜೆಯ ಗುರುತಿನಿಂದ ಗರುಡ ದೇವರು ನಿಮಗೇನು ಮಾಡಲ್ಲ, ರಮಣಕ ದ್ವೀಪಕ್ಕೆ ಹೊರಟು ಹೋಗಿ ಅಂತ ಹೇಳಿದಾಗ ಎಲ್ಲರೂ ನೋಡುತ್ತಾ ಇದ್ದಾರೆ. ಪರ್ವತದಷ್ಟು ದೊಡ್ಡ ಸರ್ಪ, ಆ ಸರ್ಪದ ಮೇಲೆ ಕೃಷ್ಣ ಕುಣಿಯೋದು ಎಲ್ಲರೂ ನೋಡುತ್ತಾ ಇದ್ದಾರೆ. ಕೃಷ್ಣ ಹೇಳಿದ ಕೂಡಲೇ ಸರ್ಪ ಅದೃಶ್ಯ ಆಗುವುದು ಕೂಡ ನೋಡುತ್ತಾ ಇದ್ದಾರೆ. ಎಲ್ಲರೂ ವಿಸ್ಮಯ ಆಗ್ತಾ ಇದೆ, ಆನಂದ ಪಡ್ತಾ ಇದ್ದಾರೆ. ಇಂಥವನೊಬ್ಬ ನಮ್ಮಲ್ಲಿ ಇದ್ದಾನಲ್ಲ ಅಂತ ಸಂತೋಷ ಪಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಕೃಷ್ಣ ತನ್ನವರಿಂದಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ. ಆ ದಡದಲ್ಲೇ ಎಲ್ಲರೂ ರಾತ್ರಿ ಮಲಗ್ತಾ ಇದ್ದಾರೆ, ಎಲ್ಲ ಗೋಪ ಬಾಲಕರೆಲ್ಲರೂ ಕೂಡ. ಸರಿ, ಅಲ್ಲೇ ಮಲಗಿದಂತವರಿಗೆ ಇದ್ದಕ್ಕಿದ್ದಂತೆ ಸುತ್ತು ಕಾಡುಗಿಚ್ಚು ಹಬ್ಬಿಕೊಂಡು ಬರ್ತಾ ಇದೆ. ಆ ಕಾಡುಗಿಚ್ಚು ಬರ್ತಾ ಇದ್ದರೆ ಎಲ್ಲಿಗೂ ಓಡಲಾರದೆ ದುಃಖ ಪಡ್ತಾ ಇದ್ದಾರೆ. ಓಡಿ ಹೋಗಬಹುದಲ್ಲ ಅಂತ ಹೇಳಿದರೆ ಸುತ್ತು ಬೆಂಕಿ, ಎಲ್ಲಿಗೆ ಹೋದ್ರೂ ಸುಟ್ಟು ಹಾಕುತ್ತೆ. ಅಂಥ ಕಾಲಕ್ಕೆ ಹೆದರಿದ್ದಾರೆ, ಯಾರಿಗೂ ಬುದ್ಧಿ ಬರ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ತೋರ್ತಾ ಇಲ್ಲ. ಅಂಥ ಕಾಲಕ್ಕೆ ಕೃಷ್ಣ ನೆನಪಾದ. ನೋಡುತ್ತಾರೆ ನಮ್ಮದ್ದೇ ಇದ್ದಾನೆ, ನಮಗಿಂತ ಭಿನ್ನನಾಗಿದ್ದಾನೆ. ಇವನ ತಾಕತ್ತು ಹುಡುಗಿದ್ದಾಗಿಂದ ನೋಡುತ್ತಾ ಇದ್ದೇವೆ. ಇವನ ಕಾಲು ಹಿಡಿಯಬೇಕು ಎಂಬ ಬುದ್ಧಿ ಬಂತವರಿಗೆ, ಅವರೆಲ್ಲರೂ ಸೇರಿ ಕೃಷ್ಣನ ಪಾದವನ್ನ ಹಿಡಿತಾ ಇದ್ದಾರೆ. ಹೇ ಹರೆ ನೀನೇ ಗತಿ ಅಂತ ಅವಾಗ ಹೇಳುತ್ತಾರೆ. ಆ ಕೃಷ್ಣ ಅಗ್ನಿಯನ್ನ ಪಾನ ಮಾಡಿದ, ಅಗ್ನಿಯನ್ನ ಕುಡಿದುಬಿಟ್ಟ ಅಂತ ಹೇಳಿದರು. ಯಾಕೆ, ನೀರನ್ನ ಸೃಷ್ಟಿ ಮಾಡಿ ಶಾಂತ ಮಾಡಬಹುದಾಗಿತ್ತಲ್ಲ. ಅಂದ್ರೆ ಮುಖಾದಿಂದ್ರಶ್ಚ ಅಗ್ನಿಶ್ಚ, ತನ್ನ ಬಾಯಿಂದಲೇನೆ ಅಗ್ನಿ ಹುಟ್ಟಿತ್ತು. ಅಗ್ನಿ ಬಾಯಿಗೆ ಹೋದರೆ ಇವ ಬೇರೆ ಯಾರೋ ಅಂತ ಚೆನ್ನಾಗಿ ಪರಿಚಯ ಆಗುತ್ತೆ ಅಂತ ತನ್ನ ಕುರುಹನ್ನ ಪರಿಚಯ ಮಾಡಿ ಮಾಡದೆ ತಾನು ತೋರಿಕೊಡ್ತಾ ಇದ್ದಾನೆ. ಈ ದೃಷ್ಟಾಂತ ನಮ್ಮ ಜೀವನದಲ್ಲಿ ತುಂಬಾ ಕೆಲಸ ಮಾಡುತ್ತೆ. ಹೇಳ್ತಾ ಇದ್ದಾರೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ತೊಂದರೆಗಳು ಬರುತ್ತೆ. ಕಾಡುಗಿಚ್ಚಿನಂತೆ ನಮ್ಮನ್ನ ಸುತ್ತ ಹಾಕಿದಾಗ ನಮ್ಮ ತಲೆ ಓಡಲ್ಲ. ಏನು ಎಷ್ಟು ನೋಡಿದ್ರು ಕೂಡ ಆ ಗೋಪರ ಏನು ಮಾಡಿದ್ರು, ಕಾಡುಗಿಚ್ಚು ಸುತ್ತ ಹಾಕಿದಾಗ ನೀರು ನೋಡೋ, ಅದು ನೋಡೋ, ಇದು ನೋಡೋ, ನೀರು ಹಾಕೋಣ ಏನು ಹಾಕೋಣ ಅದರಲ್ಲೇ ನೋಡಿದರೆ ಅಷ್ಟೇ ಹೊರತು ಒಬ್ಬ ಇದ್ದಾನೆ ಅವನ ಕಾಲು ಹಿಡಿಯೋಣ ಅಂತ ಬರಲೇ ಇಲ್ಲ. ನಂತರ ಹಿಡಿದದ್ದು ನಾವು ಅಷ್ಟೇ. ಸಂಸಾರದಲ್ಲಿರುವಾಗ
ಕಷ್ಟ ಬಂದರೆ ನಮ್ಮವರಿಗೆ ಫೋನ್ ಮಾಡು, ಅವರಿಗೆ ಫೋನ್ ಮಾಡು, ಇವರಿಗೆ ಮಾಡು ಅಂತ ಅದು ನೋಡ್ತಾ ಇರ್ತೇವೆ. ಒಳಗೆ ಒಬ್ಬ ಕೂತಿದ್ದಾನೆ, ರಕ್ಷಣೆ ಮಾಡುವವ ಎಚ್ಚರವೇ ಇರಲ್ಲ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಅಲ್ಲೂ ರಹಸ್ಯ ಹೇಳಿಕೊಡುತ್ತಾರೆ. ಆ ಎಚ್ಚರ ಕೊಡೋದು ಯಾರು? ನಾವು ತಂದುಕೊಳ್ಳೋದ, ಅವನು ಕೊಡುತ್ತಾನೆ. ಅಂದರೆ ಶರಣಾಗತರಾದವರಿಗೆ ಸರಿಯಾದ ಸಮಯದಲ್ಲಿ ತನ್ನ ಎಚ್ಚರ ಕೊಟ್ಟು ಶರಣಾಗತರಾಗುವಂತೆ ಮಾಡಿ ತಾನು ಉದ್ಧಾರ ಮಾಡುತ್ತಾನೆ. ಅದಕ್ಕೆ ಭಾಗವತ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾ ಇದೆ. ಅವನ ಪಾದಕ್ಕೆ ಶರಣಾಗತರಾದವರಿಗೆ ಎಂದೂ ಭಯವಿಲ್ಲ. ಅದಕ್ಕೆ ವಿಜಯದಾಸರು ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಎಲ್ಲಿ ಭಯಗಳು ಹರಿಯ ಬಲ್ಲ ಭಕುತರಿಗೆ, ಇಲ್ಲ ಇಲ್ಲವೂ ಕಾಣೋ ಎಂದಿಗಾದರೂ ಮರುಳೆ. ಆದರೆ ಅವರಿಗೆ ಭಯವಿಲ್ಲವಾ? ಭಯ ಬರಲ್ವಾ? ಅಂದ್ರೆ ಬಾರವು ಭಯಗಳು, ಬಂದರೂ ನಿಲ್ಲವು, ಹಾರಿ ಹೋಗುವವು ದಶದಿಕ್ಕುಗಳಿಗೆ. ಘೋರ ದುರಿತಾರಿ ನಮ್ಮ ವಿಜಯ ವಿಠಲ ನಂಗ್ರಿ ಸೇರಿದ ಮನುಜನಿಗೆ ದುರಿತಗಳ ಭಯವೇ ಅಂತ ಕೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ನಾನಿದ್ದೇನೆ ನಿಮ್ಮಲ್ಲಿ, ನಿಮಗೂ ಕೂಡ ಈ ಗೋಪರಿಗೆ ಬಂದಂತೆ ಸಂಸಾರದ ಕಾಡುಗಿಚ್ಚು ಸುತ್ತಿದೆ, ನನ್ನ ಪ್ರಾರ್ಥನೆ ಮಾಡಿದರೆ ನಾನು ರಕ್ಷಣೆ ಮಾಡುತ್ತೇನೆ ಅಂತ. ಯದ್ಯಪಿ ಅವರೆಲ್ಲರೂ ಕೂಡ ಕಾಡುಗಿಚ್ಚಿನಲ್ಲಿ ಒದ್ದಾಡುತ್ತಾ ಇದ್ದರೆ ಕೃಷ್ಣ ತಾನಾಗಿ ಮುಂದೆ ಬಂದು ರಕ್ಷಣೆ ಮಾಡಲಿಲ್ಲ. ಒಬ್ಬನೇ ಇದ್ದ, ಕೂತಿದ್ದ, ನೋಡುತ್ತಾನೇ ಇದ್ದ, ಅವರಾಗಿ ಬಂದರೆ ರಕ್ಷಣೆ ಮಾಡಿದ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ನಮ್ಮೊಳಗೆ ಸ್ವಾಮಿಯು ಕೂಡ ನಾವು ಕೂಗಿ ಕರೆದರೆ ಬರ್ತಾನೆ. ಗಜೇಂದ್ರನಿಗೂ ಹಾಗೆ ಮಾಡಿದ. ಗಜೇಂದ್ರ ಅಷ್ಟು ವರ್ಷಗಳ ಕಾಲ ಯುದ್ಧಾನು ಮೊಸಳೆಯಿಂದ ಸೆಳೆತ ಯುದ್ಧ ನಡೀತಾ ಇದ್ರೂ ಕೂಡ ಚೂರೂ ಆಚೆ ನೋಡ್ಲಿಲ್ಲ ದೇವ. ಯಾಕೆ ಅಂದರೆ ನಮ್ಮಲ್ಲಿ ಎಷ್ಟರವರೆಗೆ ನಾನು ಎಂಬ ಅಹಂಕಾರ ಕೂತಿರುತ್ತೆ, ದೇವ ಅಲ್ಲಿ ಪ್ರವೇಶವೇ ಮಾಡಲ್ಲಂತೆ. ಅದೇ ಗಜೇಂದ್ರ ನಾರಾಯಣ ಅಂತ ಭಗವಂತನನ್ನ ಕೂಗಿ ಕರೆದಾಗ, ನನ್ನ ವಶವಿಲ್ಲವೋ ನೀನೇ ಬರಬೇಕು ಅಂದಾಗ, ಅಲ್ಲಿ ನೋಡಿ ಇಷ್ಟರವರೆಗೂ ನನ್ನ ವಶ ಇತ್ತು, ಇನ್ನ ಮೇಲೆ ನನ್ನ ವಶ ಇಲ್ಲ, ಮುಂದೆ ಬಾ ಅಂತ ಕರೆದದ್ದಲ್ಲ, ಎಚ್ಚರ ಬಂತು. ಯಾವಾಗ್ಲೂ ನಾನು ನಿನ್ನ ವಶನೇ, ಎಚ್ಚರ ಇದ್ದಿಲ್ಲ ಹರಿಯೇ. ನಿನ್ನ ವಶನಾದವ ನಾನು, ನಿನ್ನ ವಶನಲ್ಲ, ನಾನೇ ನನ್ನ ರಕ್ಷಣೆ ಮಾಡಿಕೋಬಲ್ಲೆ ಅಂತ ಅಂದುಕೊಂಡಿದ್ದೆ. ಬಾರಯ್ಯ ಅಂದಾಗ ಬೇಗ ಓಡಿ ಬಂದಂತೆ ಸ್ವಾಮಿ. ಹೇಳುತ್ತಾರೆ ತೆಲುಗಿನಲ್ಲಿ ಒಂದು ಪದ್ಯ ಬರುತ್ತೆ, ಸಿರಿಕಿಂಜಪ್ಪಡು ಶಂಖ ಚಕ್ರ ಯುಗಮುಲ್ ಚೇದೋಜಿ ಸಂಧಿಂಪಡು. ಆ ಭಗವಂತ ಗಜೇಂದ್ರ ಕರೆದು ಕೂಡಲೇ ಓಡಿ ಬಂದ. ಹೇಗ್ ಬಂದ ಅಂದ್ರೆ ಲಕ್ಷ್ಮೀದೇವಿಗೂ ಹೇಳಲಿಲ್ಲಂತೆ, ಸರಸರನೇ ಓಡಿ ಬಂದ. ಹಾಗೆ ಶಂಖ ಚಕ್ರಗಳು ಹಿಡಿದಿಲ್ಲಂತೆ, ಅವೇ ಓಡಿ ಬಂದು ದೇವರ ಕೈಗೆ ಬಂತು ಅಂತ ಹೇಳ್ತಾರೆ. ಅಲ್ಲಯ್ಯ ಇಷ್ಟು ಕಾಲ ಒದ್ದಾಡ್ತಾ ಇದ್ರೆ ಬರಲಿಲ್ಲ, ಈಗ ಕೂಗಿ ಕರೆದ್ರೆ ಇಷ್ಟು ಬೇಗ ಬರುವುದೇನು ಅಂದ್ರೆ ಆಗ ಅಹಂಕಾರ ಇತ್ತು, ಈಗ ಅಹಂಕಾರ ಇಲ್ಲ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭದ್ರಾದಂತಹ ಇವರು ಅಹಂಕಾರವನ್ನ ಬಿಟ್ಟು ಕೃಷ್ಣನ ಶರಣಾಗತರಾದ ಕೂಡಲೇ ಆ ಕಾಡುಗಿಚ್ಚಿನಿಂದ ಕೃಷ್ಣ ಅವರನ್ನ ಪಾರು ಮಾಡುತ್ತಾ ಇದ್ದಾನೆ. ತದನಂತರ ವಿಶೇಷವಾಗಿ ಬಿಸಿಲು ಕಾಲ ಬರ್ತಾ ಇದೆ, ವಸಂತ ಕಾಲ. ಅದರಲ್ಲೂ ಚೆನ್ನಾಗಿ ಮಧ್ಯಾಹ್ನ ಕಾಲದಲ್ಲಿ ಬಿಸಿಲು, ಬಿಸಿಲಲ್ಲೇ ಹುಡುಗರ ಆಟ. ರಾಮಕೃಷ್ಣಾದಿಗಳೆಲ್ಲರೂ ಸೇರಿಕೊಂಡು ವಿಶೇಷವಾಗಿ ಆಡುತ್ತಾ ಇದ್ದಾರೆ. ಆ ದೊಡ್ಡದಾದ ಭಾಂಡೀರ ವಟವೃಕ್ಷ, ಆ ವಟವೃಕ್ಷದ ಕೆಳಗೆ ಎಲ್ಲರೂ ಆಡುತ್ತಾ ಇದ್ದಾರೆ. ಏನ್ ಆಟ ಆಡುತ್ತಾ ಇದ್ದಾರೆ ಅಂದ್ರೆ ದ್ವಂದ್ವ ಕ್ರೀಡಾ ಅಂತ ಹೇಳ್ತಾ ಇದ್ದಾರೆ. ಏನು ದ್ವಂದ್ವ ಕ್ರೀಡಾ ಅಂದರೆ ಒಂದು ನಿಗದಿತ ಸ್ಥಳ, ಅಲ್ಲಿಂದ ಒಂದು ಸ್ಥಳಕ್ಕೆ ಇಷ್ಟು ದೂರ ಓಡಿ ಬರಬೇಕು. ಹೇಗೆ? ಮಾಮೂಲು ಓಡಿ ಬರೋದಲ್ಲ, ಜಿಂಕೆಯಂತೆ ಕುಪ್ಪಳಿಸ್ತಾ ಬರಬೇಕು ಇಬ್ಬರು. ಅದರಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸೋರ್ತಾರೆ ನೋಡುತ್ತಾರೆ. ಸೋತವರು ಗೆದ್ದವರನ್ನ ಮತ್ತ ಆ ಸ್ಥಳದಿಂದ ಇಲ್ಲಿವರೆಗೂ ಭುಜದ ಮೇಲೆ ಹೊತ್ತುಕೊಂಡು ಬರಬೇಕು. ಆಗ ಬಂದ ಒಬ್ಬ, ಯಾರು? ಪ್ರಲಂಬಾಸುರ ಅಂತ ಬರ್ತಾ ಇದ್ದಾನೆ. ತಾನು ಗೋಪ ಬಾಲಕನ ವೇಷದಲ್ಲೇ ಬಂದಿದ್ದಾನೆ, ರಾಮಕೃಷ್ಣನನ್ನು ನೋಡುತ್ತಾ ಇದ್ದಾನೆ. ಎಲ್ಲಿ ಗುರುತು ಹಿಡಿತಾರೋ ಅಂತ ದೂರದಲ್ಲೇ ನಿಂತಿದ್ದ. ಕೃಷ್ಣ ನೋಡಿದ, ಬಲರಾಮನಿಗೆ ಸಂಜ್ಞೆ ಮಾಡುತ್ತಾ ಇದ್ದಾನೆ, ಬಂದ ನೋಡು ಅಂತ ಹೇಳಿ ಕೃಷ್ಣನೇ ಕರೀತಾನೆ. ಹೇಗ್ ಕರೆದ ಅಂದರೆ ನೋಡಿ, ಆ ದೈತ್ಯನಿಗೂ ಮೋಹ ಬಂತು. ಅಯ್ಯೋ ಕೃಷ್ಣನಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ಕೊಂಡ. ಹಾಗ ಕರೆದ ಕೃಷ್ಣ, ಏ ಬಾರೋ, ಯಾಕಲ್ಲಿ ನಿಂತಿದ್ದೀಯಾ ಎಂಬ ಬಾಯಿಂದ ಕರೆದ್ರೆ ಅವನಂದುಕೊಂಡ ನಾನು ಬೇರೆ ಅಂತ ಕೃಷ್ಣನಿಗೆ ಗೊತ್ತಾಗ್ತಾ ಇಲ್ಲ, ನನ್ನ ಕೂಡ ಒಂದು ಗೋಪ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಬಾಲಕ ಅಂತ ಹಾಗೆ ನಗುತ್ತಾ ಬಂದ. ಕೃಷ್ಣ ಎಷ್ಟು ನಾಟಕ ಆಡುತ್ತಾನೆ ಅಂದ್ರೆ ತನಗೆ ಗೊತ್ತಿದೆ ಅಂತ ಎದುರಿ ವ್ಯಕ್ತಿಗೆ ಏನು ತಿಳಿಸದೇ ಮಾಡುತ್ತಾನೆ. ಇದನ್ನೇ ದಾಸರಾಯರು ಹೇಳುತ್ತಾರೆ. ನಾವು ಸಾಧನೆ ಅಂತ ಶುರು ಮಾಡಿದರೆ ಏನಾದರೂ ಭಗವಂತನ ಚಿಂತನಾದಿಗಳು ಮಾಡಿದರೆ ಅದು ಒಳಗಿರಲ್ಲಂತೆ, ತಾನಾಗಿ ಹೊರಬರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅನ್ನ ಕೆಡುತ್ತೀರ ಪಾತ್ರೆಯನ್ನ, ಅದು ಬಿಸಿಯಾಗಿ ಚೆನ್ನಾಗಿ ಕಾಯುವಾಗ ಉಕ್ಕಲಿಕ್ಕೆ ಶುರು ಮಾಡುತ್ತೆ. ತಟ್ಟೆ ಮುಚ್ಚಿಟ್ರೆ ತಟ 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 ಹಾರತಾ ಇರುತ್ತೆ ತಟ್ಟೆ ಕೂಡ. ಅದಕ್ಕೆ ನಮ್ಮವರು ಏನ್ ಮಾಡ್ತಾರೆ, ಅದರ ಮೇಲೆ ಒಂದು ಗುಂಡಕಲ್ ಇಡ್ತಾರೆ ಹಾರಬಾರದು ಅಂತ. ಹಾಗೆ ನಮ್ಮೊಳಗೆ ಸಾಧನೆ ಏನಾದ್ರೂ ದೇವರ ಪೂಜಾ ಇದು ಮಾಡಿದರೆ ನೋಡಿ, ನೀವೇ ಏನಾದ್ರೂ ಮಾಡಿದರೆ 20 ಜನಕ್ಕೆ ಹೇಳ್ಕೋಬೇಕು. ನಾವು ಪಂಚಾಮೃತ ಮಾಡಿಸಿದ್ವು, ರುದ್ರದೇವರಿಗೆ ಅಭಿಷೇಕ ಮಾಡಿಸಿದ್ವು ಅಂತ 10 ರೂಪಾಯಿ ಕೊಟ್ಟರೆ 20 ಜನಕ್ಕೆ ಹೇಳಬೇಕು. ಅವಾಗ ಹೊರತು ಒಳಗೆ ಸಂತೋಷ ಆಗಲ್ಲ. ಅದಕ್ಕೆ ಏನಾದ್ರೂ ಸಾಧನೆ ಆದರೆ ಅದು ಹೊರಗೆ ಹಾಕಬೇಕು ಅಂತ ನಮ್ಮ ಪ್ರಯತ್ನ ಇರುತ್ತೆ, ಮುಚ್ಚಬೇಕಂತೆ. ಅದನ್ನೇ ಇಲ್ಲಿ ತೋರಿಕೊಡ್ತಾ ಇದ್ದಾರೆ ಕೃಷ್ಣ. ತಾನು ಎಲ್ಲಾ ಗೊತ್ತಿದ್ರು ಎಲ್ಲಾ ಇದ್ರೂ ಕೂಡ ಏನು ಗೊತ್ತಿಲ್ಲದವನಂತೆ ಆ ಪ್ರಹ್ಲಾದನನ್ನ ಕರೀತಾ ಇದ್ದಾನೆ. ಪ್ರಹ್ಲಾದನ ಬರ್ತಾ ಇದ್ದಾನೆ, ಯಾರ ಜೊತೆ ಆಡಲಿ ಅಂತ ನೋಡಿದ ಕೃಷ್ಣ ಸ್ವಲ್ಪ ಹುಷಾರಾಗಿದ್ದಾನೆ. ಅದಕ್ಕೆ ಬಲರಾಮನ ಜೊತೆಗೆ ಆಡೋಣ ಅಂತ ಬರ್ತಾ ಇದ್ದಾನೆ. ಬಲರಾಮ ಜೊತೆಗೆ ಆಡಿದ, ತಾನೇ ಸೋತಂತೆ ಮಾಡಿದ, ಬೇಕಂತೆ ಸೋತಂತೆ ಮಾಡಿದ. ಅವನು ಬೇಕಂತಲ್ಲದೆ ಚೆನ್ನಾಗಿ ಆಡಿದ್ರು ಅವನೇ ಸೋಲ್ತಾ ಇದ್ದ, ಬಲರಾಮನೇ ಗೆಲ್ತಾ ಇದ್ದ. ಅವರಂದುಕೊಂಡ, ನಾನು ಸ್ವಲ್ಪ ನಾಟಕ ಆಡಿ ಸೋತಂತೆ ಮಾಡುತ್ತೇನೆ ಅಂತ ನಿಜವಾಗೂ ಸೋತ. ಸರಿ, ನಂತರ ಬಲರಾಮನ ಹೊತ್ತುಕೊಂಡು ಬರಬೇಕು. ಆ ಹೊತ್ತುಕೊಂಡವ ಹಾಗೇ ಆಕಾಶಕ್ಕೆ ಹಾರಿದ, ಬಲರಾಮನ ಕರ್ಕೊಂಡೇ ಹೋಗ್ತಾ ಇದ್ದಾನೆ. ಅಂತ ಸ್ಥಿತಿಯಲ್ಲಿ ಕೃಷ್ಣ ಬಲರಾಮ ಕೂಗಿ ಹೇಳುತ್ತಾನೆ, ಕೃಷ್ಣ ನನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ನಾನೇನು ಮಾಡಲಿ ಅಂತ ಹೇಳಿದಾಗ ಕೃಷ್ಣ ಹೇಳುತ್ತಾನೆ, ನಿನ್ನ ಮೂಲ ರೂಪ ಸ್ಮರಣೆ ಮಾಡಯ್ಯ ಅಂತ ಹೇಳಿದಾಗ ಒಂದು ಸಲ ತನ್ನ ರೂಪ ಶೇಷ ರೂಪವನ್ನ ಸ್ಮರಣೆ ಮಾಡಿ ಬಲ ಎಲ್ಲ ಬರುತ್ತೆ. ಅವರ ತಲೆಗೆ ಹೊಡೆದಾಗ ಎರಡು ಹೋಳಾಗಿ ಕೆಳಗೆ ಬೀಳತಾ ಇದ್ದಾನೆ. ಸಂಹಾರ ಮಾಡಿದ್ರು ಬ್ರಹ್ಮಾಸುರನನ್ನ. ತದನಂತರ ಎಲ್ಲಾ ದೇವತೆಗಳು ವಿಶೇಷವಾಗಿ ಅವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡುತ್ತಾ ಇದ್ದಾರೆ. ಇನ್ನ ಎಲ್ಲರೂ ಸೇರಿಕೊಂಡು ವನದಿಂದ ವನ, ಒಂದು ವನದಿಂದ ವನಕ್ಕೆ ಬರ್ತಾ ಇದ್ದಾರೆ. ಮುಂಜಾಟವಿ ಅಂತ ಅಂದರೆ ಅಲ್ಲಿ ವಿಶೇಷವಾಗಿ ಹುಲ್ಲೆಲ್ಲ ಚೆನ್ನಾಗಿ ಬೆಳೆಯುವಂತಹ ಜಾಗ. ಅಲ್ಲಿಗೆ ಆಕಳೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಬಂದ ಕೂಡಲೇ ಆಕಳುಗಳೆಲ್ಲ ಹಾರಿ ತಪ್ಪು ಹೋದವು. ಈ ಗೋಪರೆಲ್ಲರೂ ಕೂಡ ನೋಡ್ತಾರೆ, ಬಾಲಕರು ಎಷ್ಟು ಹುಡುಕಿದ್ರು ಆಕಳ ಸಿಗುತ್ತಾ ಇಲ್ಲ. ಕೃಷ್ಣ ನಾವೆಲ್ಲ ಹುಡುಕಿ ಆಯಿತು, ಆಕಳು ಸಿಗುತ್ತಾ ಇಲ್ಲ ಅಂದಾಗ ಕೃಷ್ಣ ತಾನು ಹೋಗಿ ಹುಡುಕಲಿಲ್ಲ, ಒಂದು ಸಲ ಆಕಳುಗಳನ್ನ ಕೂಗಿ ಕರೆದ. ಕರೆದ ಕೂಡಲೇ ಹಾದಿ ತಪ್ಪಿದ ಆಕಳೆಲ್ಲ ಬಂದು ಇಲ್ಲಿ ಹೇಳ್ತಾರೆ, ನಮಗೆ ತೋರಿಕೊಡೋದಿದೆ. ಆಕಳು ಅಂದ್ರೆ ಯಾವುದೂ ಅಲ್ಲ, ನಮ್ಮ ಒಳ್ಳೆ ಒಳ್ಳೆ ಆಲೋಚನೆಗಳೇ ಆಕಳು. ಆ ಆಕಳುಗಳನ್ನ ಕಾಯುವಂಥವ್ರು ಯಾರಯ್ಯ ಅಂದ್ರೆ ಗೋಪಬಾಲಕರು, ಯಾರೂ ಅಲ್ಲ, ತತ್ವಾಭಿಮಾನಿ ದೇವತೆಗಳೇ ಕೂತಿರ್ತಾರೆ. ಅವರಿಗೆ ಒಡೆಯನಾಗಿ ಕೃಷ್ಣ ಇದ್ದಾನೆ. ಈ ಇಂದ್ರಿಯಗಳೆಲ್ಲ ಹಾದಿಯಲ್ಲಿ ಬಾರದೆ ತಪ್ಪಿ ಹೋದಾಗ ಜೀವ ಅಯ್ಯೋ ಈ ಆಕಳೆಲ್ಲ ಇಂದ್ರಿಯಗಳೆಲ್ಲ ತಪ್ಪಿ ಹೋಗ್ತಾ ಇವೆ ಅಂತ ಕೂಗಿ ಕರೆದಾಗ ತತ್ವಾಭಿಮಾನಿಗಳಿಗೂ ಎಡಕದ ಸ್ಥಿತಿ ಬಂದಾಗ ಭಗವಂತ ಒಬ್ಬನೇ ಎಲ್ಲವನ್ನ ನಿಗ್ರಹ ಮಾಡಬಲ್ಲ. ಭಗವಂತನ ಒಂದು ಕೂಗಿಗೆ ಎಲ್ಲವೂ ಹತೋಟಿಗೆ ಬರುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಶರೀರದೊಳಗೆ ಇಂದ್ರಿಯಗಳೆಂಬ ಆಕಳು, ಆದ ಮೇಲೆ ನಮ್ಮ ಆಲೋಚನೆಗಳೆಂಬ ಆಕಳುಗಳು, ಅಲ್ಲಿ ತತ್ವಾಭಿಮಾನಿ ದೇವತೆಗಳನ್ನ ನಿಯಾಮಕನಾದ ಭಗವಂತ ಋಷಿಕೇಶನನ್ನ ನಾವು ಚಿಂತನೆ ಮಾಡಿದರೇನೆ ನಮ್ಮ ಜೀವನದಲ್ಲಿ ವಿಶೇಷವಾಗಿರತಕ್ಕಂಥ ಈ ಭಗವಂತನ ಚಿಂತನೆ ಎಂಬ ಆಕಳುಗಳು, ಅದರ ಜೊತೆಗೆ ನಮ್ಮ ಪ್ರಯಾಣ ಚೆನ್ನಾಗಿ ಸಾಗುತ್ತೆ. ಇಲ್ಲದಿದ್ದರೆ ಹಾದಿ ತಪ್ಪಿ ಆಕಳುಗಳೆಲ್ಲ ಇಲ್ಲಿಗೋ ಹೋಗಿಬಿಡುತ್ತೆ. ಒಟ್ಟಾರೆ ಏನಾಗುತ್ತೆ, ಈ ಭಗವಂತನ ಚಿಂತನೆ ಎಂಬ ಆಕಳ ಮೇಲೆ ಆಧಾರಪಟ್ಟ ಜೀವ, ಆಕಳುಗಳು ತಪ್ಪಿ ಹೋದರೆ ಊಟ ಇಲ್ಲದೆ ಒದ್ದಾಡಬೇಕಾಗುತ್ತೆ. ಆದ್ದರಿಂದ ಊಟ ಇರುತ್ತಲ್ಲ ನಮಗೆ ಮಧ್ಯಾಹ್ನ ಅಂದರೆ ಅದು ಶರೀರಕ್ಕೆ ಊಟ, ನೀವು ಮಾಡೋದೆಲ್ಲ ಶರೀರಕ್ಕೆ ಊಟ. ಜೀವನಿಗೆ ಊಟ, ದೇವರ ಚಿಂತನೆಯೇ ಜೀವನಿಗೆ ಊಟ. ಹಾಗಾದರೆ ಒಳ್ಳೆ ಆಲೋಚನೆಗಳು, ಭಗವಂತನ ಕಡೆ ಹೋಗಬೇಕಾದ ಆಲೋಚನೆಗಳೆಲ್ಲ ಬೇರೆ ಕಡೆ ಹೋಗಿಬಿಟ್ರೆ ಜೀವನಿಗೆ ಬೆಳವಣಿಗೆ ಇರಲ್ಲ, ದೇವರ ಚಿಂತನೆ ಇರಲ್ಲ. ಅಂತ ಕಾಲಕ್ಕೆ ಶ್ರೀಹರಿ ಅವನೊಬ್ಬನೇ ಗತಿ, ಅವನೇ ನಮ್ಮ ಆಲೋಚನೆಗಳನ್ನೆಲ್ಲ ಹಿಡಿದು ತನ್ನ ಕಡೆಗೆ ಸೆಳೆದುಕೊಳ್ತಾನೆ. ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಕೃಷ್ಣ ವಿಶೇಷವಾಗಿ ಇನ್ನೊಂದು ಸಲ ಆ ಮುಂಜಾಟವಿಯಲ್ಲಿ ಎಲ್ಲಾ ಸುತ್ತಿದೆ ದಾವಾಗ್ನಿ, ಆ ದಾವಾಗ್ನಿಯನ್ನೆಲ್ಲ ಕೂಡ ಕಾಡು ಬಿಚ್ಚು ಕೊಡುದು ಬಿಡ್ತಾ ಇದ್ದಾನೆ. ನಮಗೆ ಸ್ವಲ್ಪ ಏನೋ ಕಾಡು, ಅದರಲ್ಲಿ ಇವರಿದ್ರು ಬೆಂಕಿ, ಅಷ್ಟು ನಮಗೆ ಅರ್ಥ ಆಗಲ್ಲ ಅಂದುಕೊಳ್ಳಿ. ನೀವೇ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಬಸ್ಸಲ್ಲಿ ಹೋಗ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಯಿತು, ಬಸ್ಸಿಗೆ ಬೆಂಕಿ ಬಿದ್ದಿದೆ, ಎಲ್ಲಾ ಬಾಗಿಲು ಕ್ಲೋಸು, ಯಾವುದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಎದುರಿಗೆ ಸುಟ್ಟು ಸತ್ತು ಹೋಗ್ತಾ ಇದ್ದಾರೆ ಬೆಂಕಿಗೆ, ನೀವು ನಿಂತಿದ್ದೀರಾ, ನೆಕ್ಸ್ಟ್ ನಿಮ್ಮ ಹತ್ರ ಬರುತ್ತೆ, ಎಲ್ಲಿ ಹೋಗ್ಲಿಕ್ಕಿಲ್ಲ, ಮೈ ಸುಡುತ್ತಾ ಇದೆ, ಅಂತ ಕಾಲಕ್ಕೆ ನಿಮ್ ಪರಿಸ್ಥಿತಿ ಹೇಗಿರುತ್ತೆ? ಒಂದು ಸಲ ನಾವು ಸೀನಲ್ಲಿ ಹೋಗಿಬಿಟ್ರೆ ಅರ್ಥ ಆಗುತ್ತೆ, ಇಲ್ಲೇ ಇದ್ದು ಭಾಗವತ ಅಲ್ಲೇ ಇದ್ರೆ ನಮ್ಗೆ ಅರ್ಥ ಆಗಲ್ಲ, ನಿದ್ದೆ ಬರ್ತಾ ಇರುತ್ತೆ. ಒಂದು ಸಲ ನಾವು ಅಲ್ಲಿಗೆ ತೋರಿಕೊಂಡ್ರೆ ಓಹೋ ಅಂತ ಪರಿಸ್ಥಿತಿ ಅರ್ಥ ಆಗುತ್ತೆ. ಅಂಥ ಸ್ಥಿತಿಯಲ್ಲಿ ಸ್ವಾಮಿಯನ್ನೇ ಕೂಗಿ ಕರೆದರವರು ಆ ಬಂದ ಸ್ವಾಮಿ. ಇವಾಗ ನೀವು ಕೇಳ್ತೀರೇನು, ಅಲ್ಲ ನೀವು ಹೇಳೋ ಚೆನ್ನಾಗಿದೆ ಭಾಗವತ ಕೇಳ್ತಾನೆ ಇದ್ದೀವಿ, ಅದು ಆ ಕಾಲದಲ್ಲಿ ಕೃಷ್ಣ ಬಂದ ರಕ್ಷಣೆ ಮಾಡಿದ, ಈ ಕಾಲದಲ್ಲೂ ಇದಕ್ಕೆ ಬೆಲೆ ಇದೆಯಾ ಅಂತ ಕೇಳ್ತೀರಾ? ಯಾಕಂದ್ರೆ ರುಚಿ ಬರಬೇಕಾದ್ರೆ ಬಾಯಲ್ಲಿ ಹಾಕೊಂಡ್ರೆ ಬರುತ್ತೆ, ಇಲ್ಲದಿದ್ರೆ ರುಚಿಯೇ ಗೊತ್ತಾಗಲ್ಲ, ಸುಮ್ಮನೆ ಅದು ಹಾಗೆ ಇರುತ್ತೆ, ನಾವು ಹೀಗೆ ಇರ್ತೇವೆ ಮಾಡಿದ ಅಡಿಗೆ. ಒಬ್ಬರು ಡಾಕ್ಟ್ರೇ ನನಗೆ ಹೇಳಿದ್ದು, ಆ ಹೇಳಿದ ಡಾಕ್ಟರು ಇದ್ದಾರೆ, ಆ ಹೇಳಿದ ವ್ಯಕ್ತಿಗಳು ಇದ್ದಾರೆ, ಬೇಕಾದ್ರೂ ಮತ್ತೆ ನೀವು ಬಂದಲ್ಲಿ ಪರಾಮರ್ಶೆ ಮಾಡಬಹುದು. ಅವರನ್ನ ಒಬ್ಬ ಹೆಣ್ಣು ಮಗಳು ಹಾಸ್ಪಿಟಲ್ ಅಲ್ಲಿ ಕೂತಿದ್ದಾಳೆ, ಗಂಡ ಐಸಿಯುನಲ್ಲಿ ಇದ್ದಾನೆ. ಇದು ನಡೆದ ಘಟನೆ. ಇದು ಹೋದವರು ನಾನು ಪೇಷಂಟ್ ಆಗಿ ಹೋಗಿದ್ದೆ, ಒಂದು ಕಡೆ ನನ್ನ ಜೀವನದ ಬದುಕು ವೃತ್ತಿಯನ್ನೇ ಬಿಟ್ಟಿದ್ದೆ, ಶಾಸ್ತ್ರಕ್ಕೆ ಹೋಗಬೇಕು, ನನ್ನ ಗುರುಗಳಾದ ಅದಮಾರ ಸ್ವಾಮಿ ಜೊತೆ ಹೋಗಬೇಕು ಅಂತ ಅಂದುಕೊಂಡಿದ್ದೆ. ಸರಿಯಾದ ಹೊತ್ತಿಗೆ ನನಗೆ ರೋಗ ಬಂತು. ಏನದು ಅಂದ್ರೆ ಸ್ಪಾಂಡಿಲೈಟಿಸ್ ಅಂತ, ಕುತ್ತಿಗೆ ಈಚೆ ಆಚೆ ಮಾಡ್ಲಿಕ್ಕಿಲ್ಲ, ಚೂರು ಹೆಚ್ಚು ಆಚೆ ಮಾಡಿದರೆ ಒಂದು ಕಡೆಯೆಲ್ಲ ಏನು ನಂಜು ಬರಲಂತೆ, ಪೂರ್ತಿ ನಂಬ್ನೆಸ್ ಬರ್ತಾ ಇದೆ. ಡಾಕ್ಟರ್ ಹೇಳಿದ್ರು ಚೂರು ಆಚೆ ಈಚೆ ಹೆಚ್ಚಿಗೆ ತಿರುಗಾಡಿದರೆ ಎರಡೂ ಕೈ ಬಿದ್ದೋಗುತ್ತೆ ನಿಮಗೆ ಅಂತ ಹೇಳಿದ್ರು. ನೀವು ಪ್ರಯಾಣ ಮಾಡಲೇಬಾರದು, ಒಂದು ಕಡೆ ಮಲ್ಕೊಂಡಿರಬೇಕು ಅಂತ ಹೇಳಿದ್ರು. ದಿನಕ್ಕೆ 3 ಸಲ 10 ಮಾತ್ರೆ ಫಲಾರ ನನಗೆ, ಹಾಗಿತ್ತು ನನ್ನ ಪರಿಸ್ಥಿತಿ. ಎಲ್ಲಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, ಒಂದು ಕಡೆ ಉದ್ಯೋಗ ಬಿಟ್ಟಾಯಿತು, ಇನ್ನೊಂದು ಕಡೆ ಸ್ವಾಮಿಗಳು ಕರೀತಾ ಇದ್ದಾರೆ, ಹೋಗ್ಲಿಕ್ಕಿಲ್ಲದ ಪರಿಸ್ಥಿತಿ, ಎಂಥ ದುಃಖ ಇರಬೇಕು ನನಗೆ. ಅಂಥ ಕಾಲಕ್ಕೆ ಬೇರೆ ಗತಿ ಇಲ್ಲ. ನಮ್ಮವರೇ ಆದ ಒಬ್ಬ ಡಾಕ್ಟರ್ ಇದ್ದಾರೆ ಕರ್ನೂಲಲ್ಲಿ, ಈಗಲೂ ಇದ್ದಾರೆ, ಅವರ ಹತ್ರ ಹೋದೆ, ಏನಪ್ಪ ನನ್ನ ಪರಿಸ್ಥಿತಿ ಹೀಗಿದೆ, ನಾನು ಏನು ಮಾಡಲಿ ಅಂತ ಹೋದೆ. ಅವಾಗ ಅವರ ಬಾಯಿಂದ ಇದು ಬಂತು, ನೋಡಯ್ಯ ಒಂದು ಹೇಳ್ತೇನೆ, ಆದ್ಮೇಲೆ ಏನ್ ಬೇಕಾದ್ರೂ ಮಾಡು. ಏನ ನಾವು ಅಣ್ಣ ಅಂತ ಕರಿತೀವಿ, ವಾದಿರಾದ ಅಂತ ಹೆಸರು ಡಾಕ್ಟರ್ ಹೆಸರು. ಅವ್ರು ಹೇಳಿದ್ರು ನಾನೇ ಒಂದು ಕಡೆ ಹಾಸ್ಪಿಟಲ್ ಹೋಗಿದ್ದೆ, ಡಾಕ್ಟರ್ ಅವರು ಹೆಣ್ಣು ಮಗಳು ಹೊರಗೆ ಕೂತಿದ್ದಾಳೆ, ಗಂಡ ಐಸಿಯುನಲ್ಲಿ ಇದ್ದಾನೆ, ಡಾಕ್ಟರ್ ಇಂದ ಬಂದು ಆ ನರ್ಸ್ ಇರ್ತಾರಲ್ಲ ಬಂದು ಹೇಳಿದ್ದಾರೆ, ಇನ್ನು 5 ನಿಮಿಷದಲ್ಲಿ ನಿಮ್ಮವರು ಹೋಗ್ತಾರೆ ಅಂತ ಹೇಳಿದ್ದಾರೆ. ಆಕೆ ಅಳ್ಳಿಕ್ ಶುರು ಮಾಡಿದ್ದಾಳೆ, ಆದರೆ ಅಳೋದು ಹೀಗತ್ತಿಲ್ಲ. ಆಕೆ ನಿತ್ಯ ಹರಿಕಥಾಮೃತ ಸಾರ ಚೆನ್ನಾಗಿ ಚಿಂತನೆ ಮಾಡುವಳು. ಆಕೆಗೆ ನೆನಪಾಯಿತು, ಏನಂತ ವಿಠಲ ಎಂದು ಬಾಯಿದೆರೆದು ಅಟ್ಟಹಾಸದಿ ಕರೆಯೇ, ಭಗವಂತ ಬರ್ತಾನೆ ಅಂತ ದಾಸರಾಯರು ಹೇಳಿದ್ದು ನೆನಪಾಯಿತು ಆಕೆಗೆ. ಹಾಸ್ಪಿಟಲ್ ಅಲ್ಲಿ ನೋಡುತ್ತಾ ಇದ್ದಾರೆ, ಗಟ್ಟಿಯಾಗಿ ಚೀರುತ್ತಾ ಇದ್ದಾಳೆ, ವಿಠಲ 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 ಅಂತ. ಈತ ಡಾಕ್ಟರ್ ಹೇಳ್ತಾ ಇದ್ದಾನೆ, ನನಗೆ ಆಶ್ಚರ್ಯ, ಯಾಕೆ ಹೀಗೆ ಒದರ್ತಾ ಇದ್ದಾಳೆ ಈಕೆ. ಎಲ್ಲರೂ ಅಂದುಕೊಂಡ್ರು ಗಂಡ ಹೋಗ್ತಾ ಇದ್ದಾನಲ್ಲ ಅದಕ್ಕೆ ಹೀಗಾಯ್ತು, ಮತಿ ಸ್ಥಿರಿತ ಹೋಯಿತು ಅಂದುಕೊಂಡ್ರು. 10 ನಿಮಿಷ ಆಗ್ಲಿಲ್ಲ, ಯಾವ ಡಾಕ್ಟರ್ ಆದ್ರೆ ಇನ್ನ ನಿಮ್ಮವರು ಹೋಗ್ತಾರೆ ಅಂತ ಹೇಳಿದ್ರು, ಬಂದು ಹೇಳಿದ್ರು ನಿಮ್ಮವರು ಚೆನ್ನಾಗಿದ್ದಾರೆ, 1 ಗಂಟೆಯಲ್ಲಿ ಡಿಸ್ಚಾರ್ಜ್ ಆಗಿ ಈಗಲೂ ಆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಚಪ್ಪಾಳೆಗೆ ಹೇಳಲಿಲ್ಲ, ಪ್ರಾಕ್ಟಿಕಲ್ ಹೇಳಿದೆ ನಾನು. ಇದು ಕೇಳಿದ ಮೇಲೆ ಜೀವನದಲ್ಲಿ ಅನುಭವಕ್ಕೆ ಬರಬೇಕಲ್ಲ. ಇಲ್ಲದಿದ್ರೆ ಯಾಕೆ ಸುಮ್ಮನೆ ಈ 3 ಗಂಟೆ ಹೊತ್ತು ಮನೆಯಲ್ಲಿ ಕೂತು ಟಿವಿ ನೋಡಿದ್ರೆ ಸಂತೋಷ ಆದ್ರೂ ಬರ್ತಾ ಇತ್ತು, ಈ ಬಿಸಿಲಲ್ಲಿ ಕೂತು ಇದು ಕೇಳಿ ವೇಸ್ಟ್ ಆಗಿ ಡಿಸ್ಕಾರ್ಡ್ ಮಾಡಿ ಹೋದ್ರೆ ಏನು ಉಪಯೋಗ? ಇದು ಕೇಳಿದ ನಾನಿರಬೇಕಲ್ಲ, ನಾನು ಕೇಳಿದೆ ಅಲ್ಲ, ನನಗೆ ಪರೀಕ್ಷಾ ಅದು ಸ್ವಾಮಿಗಳ ಹತ್ರ ಹೋಗಬೇಕು. ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಚೂರು ತಲೆ ಆಚೆ ಈಚೆ ಹೆಚ್ಚು ಪ್ರೆಸ್ ಆದರೆ ನರ ಪ್ರೆಸ್ ಆಗತ್ತೆ, ಕೈ ಕಾಲು ಬಿದ್ದೋಗುತ್ತೆ ಅಂತ ಹೇಳಿದ್ದಾರೆ. ನಾನು ಯಾವ ಧೈರ್ಯ ಮಾಡಲಿ? ಡಾಕ್ಟರ್ ಅಂದ ಏನು ಆಗಲ್ಲ, ಹೋಗೋ ದೇವರಿದ್ದಾರೆ. ಆ ಡಾಕ್ಟ್ರು ದೇವರು ಅಲ್ಲಿ ಬಂದರು ಗೊತ್ತಾಗಿಲ್ಲ, ಹೊರಟದ್ದಾಯಿತು. ಏನಾದರೂ ಆಗ್ಲಿ ಹೇಗಾದ್ರೂ ಕೈಕಾಲು ಬಿದ್ದೋಗುತ್ತೆ, ಹೋಗೋಣ ಅಂತ ಹೊರಟದ್ದು. ಇವು ಹೇಳುತ್ತೇನೆ, ಸ್ವಾಮಿಗಳ ಹತ್ರ ಹೋದ ಮೇಲೆ ಆ ಕೃಷ್ಣ ಇದ್ದಾನೆ, ಕಳಿಯವಥನ ಕೃಷ್ಣ ನನ್ನ ರಕ್ಷಣೆ ಮಾಡಿದ. ಹೋದ ಮೇಲೆ ಒಂದು ವಾರಕ್ಕೆ ನಾಯಿಗೆ ಪಟ್ಟಿ ಹಾಕಿದಂತೆ ಹಾಕಿದ್ರು ನನಗೆ, ಕುತ್ತಿಗೆ ಆಚೆಚ್ಚು ಕದಲದ್ರು. ಯಾಕೆ ಕದಲಬಾರ್ದು? ಕದಲಿದ್ರೆ ಏನಾಗುತ್ತೆ ಅಂತೇಳಿ ಒಂದು ವಾರಕ್ಕೆ ಪಟ್ಟಿ ತೆಗೆದದ್ದಾಯಿತು. ಹೊತ್ತಿಗೆ 3 ಹೊತ್ತಿಗೆ 10-10 ಮಾತ್ರೆ ತಗೊಳ್ಳುವಂತಹ ನಾನು, ಒಂದು ಮಾತ್ರೆ ಇಲ್ಲ, ಇಷ್ಟರವರೆಗೂ ನನಗೆ ಆ ರೋಗ ಇಲ್ಲ, ಚೆನ್ನಾಗಿದ್ದೇನೆ. ಗ್ರಂಥ ಮುಂದೆ ಕೂತು ಹೇಳ್ತಾ ಇದ್ದೇನೆ. ಯಾಕೆ ಹೇಳಿದೆ? ಇದು ಅನುಭವಕ್ಕೆ ಬಾರದ ಜ್ಞಾನ ತಿಪ್ಪೇಲಿ ಹಾಕ್ಲಿಕ್ಕು ಅಂತ ಕೇಳುತ್ತಾರೆ ವಿಜಯದಾಸ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ಗೋಪ ಬಾಲಕರೆಲ್ಲರೂ ಕೂಡ ಅಗ್ನಿಯ ಮಧ್ಯೆ ಬೆಂದು ಹೋಗ್ತಾ ಇದ್ದಾರೆ. ಬೆಂದು ಹೋಗುವಾಗ ಆ ನೆನಪು ಕೊಟ್ಟದ್ದು ಅವನೇ. ನಮಗೂ ಕಷ್ಟ ಬರುತ್ತೆ, ಅವನ ನೆನಪಾಗಲ್ಲ. ಆದ್ರೆ ಹೇಳ್ತಾ ಇದ್ದಾರೆ ಗುರುಗಳ ಕರುಣೆ ಯಾರ ಮೇಲೆ ಇರುತ್ತೆ ಅವರಿಗೆ ಭಗವಂತ ತನ್ನ ನೆನಪು ತಾನೇ ಕೊಡುತ್ತಾನೆ, ಕೊಟ್ಟು ವಿಶೇಷವಾಗಿ ತಾನು ಅನುಗ್ರಹ ಮಾಡುತ್ತಾನೆ ಎಂಬುದಕ್ಕೆ ಗೋಪ ಬಾಲಕರೆಲ್ಲರೂ ಬರ್ತಾ ಇದ್ದಾರೆ. ಆ ಕೃಷ್ಣನ ಕೇಳಿಕೊಳ್ತಾ ಇದ್ದಾರೆ. ಮುಂಜಾಟವೆಯಲ್ಲಿ ಆ ಕೃಷ್ಣ ಅಗ್ನಿಯನ್ನು ಪುನಃ ಪಾನ ಮಾಡಿ ಮತ್ತೂ ನೆನಪು ಕೊಟ್ಟ, ನಾನು ಬೇರೇನೆ, ಅಗ್ನಿಗೆ ಕೊಟ್ಟು ಕೊಟ್ಟವ ನಾನೇ ಅಂತ ತಿಳಿಸಿಕೊಡ್ತಾ ಬರ್ತಾ ಇದ್ದಾನೆ ಭಗವಂತ. ವಿಶೇಷವಾಗಿ ಎಷ್ಟು ಹೇಳ್ತೀರಾ ಕೃಷ್ಣನ ಕುರಿತು? ತುಂಬಾ ಇದೆ, ನನಗೆ ಸಮಯವೇ ಸಾಕಾಗ್ತಾ ಇಲ್ಲ. ಸ್ವಾಮಿಗಳು ತುಂಬಾ ಕೊಡುಗೈ ದಾನಿಗಳು ನಮ್ಮ ಸ್ವಾಮಿಗಳು. ಅವರು ದುಡ್ಡನ್ನು ಮಾತ್ರ ಅಲ್ಲ, ಸಂಭಾವನೆ ಅಂತ ಕೈ ತುಂಬ ಕೊಡ್ತಾರೆ, ಅದಲ್ಲದೆ ಸಮಯವೂ ಕೂಡ ತುಂಬಾ ಕೊಟ್ಟಿದ್ದಾರೆ ನನಗೆ. ನಾನು ಯಕ್ಷಾನುರೂಪ ಬಲಿ ಎಂದಾಗೆ ನನಗೂ ಕೂಡ ಸಮಯ ತುಂಬಾ ಕೊಟ್ಟಿದ್ದಾರೆ. ಬಾಳಗಳು ನೋಡುತ್ತೇನೆ ತುಂಬಾ ಕೊಡುತ್ತಾರೆ, ಆದ್ರೆ ನನಗಿನ್ನ ಸಾಕಾಗ್ತಾ ಇಲ್ಲ. ಆಸೆ ಇದೆ, ಅವರು ಕೂತಿರಬೇಕು, ಅವರ ಎದುರಿಗೆ ಭಾಗವತ ಪೂರ್ಣ ಹೇಳಬೇಕು. ಬೆಳಿಗ್ಗೆ ಒಂದು 4 ಗಂಟೆ, ಸಂಜೆ ಒಂದು 4 ಗಂಟೆ ಪ್ರಕಾರ ಒಂದು 5 ತಿಂಗಳು ನನಗೆ ಸಮಯ ಕೊಟ್ಟರೆ ಸಾಕು, ಸ್ವಲ್ಪ ಆದರೂ ಭಾಗವತ ಅವರ ಮುಂದೆ ತೊದಲ್ ನುಡಿಗಳನ್ನು ಸಮರ್ಪಣೆ ಮಾಡಬೇಕು ಅಂತ ನನಗೆ ಆಸೆ ಇದೆ. ಸರಿ, ತದನಂತರ ಕೃಷ್ಣ ಬರ್ತಾ ಇದ್ದಾನೆ. ಎಲ್ಲರೂ ಕೂಡ ಪುನಃ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಕೃಷ್ಣನನ್ನ. ಕೃಷ್ಣ ಹಸಿವೆ ಆಗ್ತಾ ಇದೆಯೋ ನೋಡಿ, ನಮಗೆ ದೇವರನ್ನ ಕೇಳೋದೇ ಇದಕ್ಕೆ, ಕೊಡು ಕೊಡು ಕೊಡು. ದೇವರನ್ನ ಕೇಳೋದೇ ಅನ್ನ ಪ್ರಮೋಷನ್ ಸೀಟು ಯಾವುದೋ ಒಂದು ಕೇಳ್ತಾನೆ ಇರ್ತೀವಿ. ಆ ಕೇಳೋರನ್ನ ಹಚ್ಚಿಕೊಂಡು ತಿರುಗ್ತಾ ಇದ್ದಾನೆ ಕೃಷ್ಣನ ಕೇಳ್ತಾ ಇದ್ದಾರೆ. ಹಸಿವೆ ಆಗ್ತಾ ಇದೆ ಕೃಷ್ಣ, ಏನು ಮಾಡೋಣ ನೋಡಿ, ಇಲ್ಲಿ ಯಾಗ ಆಗ್ತಾ ಇದೆ, ಎಲ್ಲ ಋಷಿ ಮುನಿಗಳಿದ್ದಾರೆ, ಅವರನ್ನ ಹೋಗಿ ಕೇಳಿ, ಕೃಷ್ಣ ಬಂದಿದ್ದಾನೆ, ಹಸಿವೆ, ಊಟ ಕೊಡಿ. ಎಲ್ಲರೂ ಹೋದ್ರು ಅವರನ್ನ ಕೇಳುತ್ತಾ ಇದ್ದಾರೆ, ಕೃಷ್ಣನಿಗೆ ಹಸಿವೆ ಆಗಿದೆ ಅಂತೆ, ನೀವು ಊಟ ಕೊಡಬೇಕು ಅಂದು. ಅವರು ನೋಡಿದ್ರು ಮಾತಾಡ್ಲಿಲ್ಲ, ಕೊಡ್ತೀವಿ ಅಂತ ಹೇಳಲಿಲ್ಲ, ಕೊಡಲ್ಲ ಅಂತಲೂ ಹೇಳಲಿಲ್ಲ, ಸುಮ್ಮನೆ ಇದ್ದು ಬಿಟ್ರು. ಅದಕ್ಕೆ ಕಾರಣ ಕೊನೆಯಲ್ಲಿ ಹೇಳುತ್ತಾರೆ, ಕಂಸ ಭಯಾತ್, ಕಂಸನ ಭಯದಿಂದ. ಎಲ್ಲಿ ಕಂಸ ನಮಗೇನು ಮಾಡುತ್ತಾನೋ, ಕೃಷ್ಣನಿಗೆ ಅನ್ನ ಕೊಟ್ರೆ ಅಂತ ಸುಮ್ಮನೆ ಇದ್ದು ಬಿಟ್ರಂತೆ. ಅದೆಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಧ್ಯಯನ ಮಾಡಿ ಆಯ್ತು, ಘಟ ಪಟ ಎಲ್ಲ ಮುಂದೋಯ್ತು, ಆದರೆ ಸ್ವಾಮಿಯ ಮುಂದೆ ಕಂಸ ಏನು ಮಾಡುತ್ತಾನೆ ಎಂಬ ಎಚ್ಚರ ಹೋಯಿತು. ಅಯ್ಯೋ ಕಂಸ ಏನು ಮಾಡುತ್ತಾನೆ ಎಂಬ ಭಯ ಉಳಿಯಿತು. ಇಷ್ಟೇ ಹೇಳುತ್ತಾರೆ, ಶಾಸ್ತ್ರ ಬಂದ್ರೆ ಉಪಯೋಗವಿಲ್ಲ, ಅದರ ಅನುಭವ ಬರಬೇಕು, ಅನುಭವ ಕೊಡಬೇಕಷ್ಟೇ, ಇರದಿದ್ರೆ ಬರಲ್ಲ ಎಂಬುದು ಹೇಳುತ್ತಾ ಇದ್ದಾರೆ. ಸರಿ, ಹೋದ್ರು ಸ್ವಾಮಿ ನಿನ್ನ ರೆಕಮೆಂಡೇಶನ್ ಏನು ಕೆಲಸ ಮಾಡಲಿಲ್ಲ, ಏನು ಒಂದು ತುತ್ತನ್ನ ಕೊಡ್ಲಿಲ್ವೋ ಅಂದ್ರೆ ಯಾರನ್ನ ಕೇಳಿದ್ದೀರಿ? ಋಷಿಗಳನ್ನಲ್ವಾ? ಬೇಡ, ಹಿಂದಿನಿಂದ ಹೋಗಿ, ಅವರ ಹೆಂಡತಿಯರು ಇರ್ತಾರೆ, ಅವರನ್ನ ಕೇಳಿ. ಋಷಿ ಪತ್ನಿಯರು ಬರ್ತಾ ಇದ್ದಾರೆ. ಬಂದವರನ್ನ ಕೇಳಿದ ಕೂಡಲೇ ಎಲ್ಲರೂ ಪದಾರ್ಥಗಳನ್ನು ಹಿಡ್ಕೊಂಡು ಹೊರಡ್ತಾ ಇದ್ದಾರೆ. ಅಲ್ಲ, ಅವರಿಗೂ ಭಯ ಇಲ್ವ? ಇಲ್ಲ ಅಂದ್ರು. ಕೃಷ್ಣ ಇದ್ದಾನೆ, ಕೃಷ್ಣ ನೋಡಿಕೊಳ್ತಾನೆ. ಆ ಒಂದು ಭರದಿಂದ ಎಲ್ಲರೂ ಹೊರಟು ಬರ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಕೃಷ್ಣ ಅವರಿಗೆ ಪೂರ್ಣ ಅನುಗ್ರಹ ಮಾಡಿದ, ಅವರ ಕೈಲಿ ತುತ್ತು ಸ್ವೀಕಾರ ಮಾಡಿದ. ಋಷಿಮುನಿಗಳೆಲ್ಲ ಅಂತ ಇದ್ದಾರಂತೆ, ನಮ್ಮ ಜನ್ಮಕ್ಕೆ ಧಿಕ್ಕಾರ ಇರಲಿ, ಇವರಿಗೆ ಸಂಸ್ಕಾರ ಪೂತವಾದಂತಹ ಯಾವ ಮಂತ್ರಪೂತವಾದ ಸಂಸ್ಕಾರವೇ ಇಲ್ಲ, ಗುರುಕುಲ ಅಧ್ಯಯನ ಇಲ್ಲ, ಏನೂ ಇಲ್ಲ, ಭಗವಂತನ ಮೇಲೆ ಎಷ್ಟು ನಿಶ್ಚಯ ಬಂತು, ಎಲ್ಲ ಇದ್ದುಕೊಂಡು ನಮಗೆ ಬರಲಿಲ್ಲ. ಇಲ್ಲಿ ನೋಡಬೇಕಾಗಿದ್ದು ಇವರಿಗಿಂತ ಇವರು ದೊಡ್ಡವರ ಕಡಿಮೆಯವರ ಅಂತ ಹೀಗಲ್ಲದೆ, ಒಳದೃಷ್ಟಿಯಿಂದ ನೋಡಿದರೆ ಭಗವಂತನ ಮೇಲೆ ಎಚ್ಚರ ವಿದ್ಯೆಯಿಂದಲ್ಲ, ಅವ ಕೊಟ್ಟರೆ ಬರುತ್ತೆ. ಅವ ಭಗವಂತ ವಿಶೇಷವಾಗಿ ಯದ್ಯಪಿ ಇವರಿಗೆ ಕೃಷ್ಣ ಬಂದಿದ್ದಾನೆ, ಅವ ದೇವ ಅಂತ ಎಚ್ಚರ ಬಂದಂತೆ ಗಂಡಂದರಿಂದ, ಅವರಿಂದಲೇ ತಿಳ್ಕೊಂಡದ್ದು. ಆದರೆ ಸ್ವಾಮಿ ಹೇಳಿದ ಏನಂತ, ಒಳಗೆ ಯೋಗ್ಯತೆ ಆದ ಮೇಲೆ ಪಕ್ವತ ಕಾಲ ಕರ್ಮ ಅನುಸರಿಸಿ ಯಾರಿಗೆ ಅನುಗ್ರಹ ಮಾಡಬೇಕೋ ಅವರಿಗೆ ಜ್ಞಾನವನ್ನು ಕೊಡತಾ ಇದ್ದಾನೆ ಅಂತ ಋಷಿ ಪತ್ನಿಯರು ತನ್ನ ಸುಹುಜದ ಬುಂದಿಸಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.